Hello and welcome to a new episode of the CCYSC Awaaz. Our guests for today are joining us from Baduku Center for Livelihoods Learning, Sambada, Bengaluru. The college offers short-term courses on socially critical domains such as education, journalism, sustainable development, and justice. Today we have with us Ms. Savita Suresh Babu, who is a faculty member of the college, as well as the principal, Ms. Kirana Kumari, along with two alumni of the college, Pavitra and Nanjunda Swami.
Thank you.
Thank you.
I would like to thank you all for joining us today for this podcast. We will begin with Savita and touch upon her research interests and her experience of working with the youth at Baduku Center for Livelihoods Learning. So Savita, I had been reading your recent work where you talk about the sense of inferiority that youth from marginalized groups feel, which is a consequence of oppression and injustice. So if you could talk about how confidence becomes a personal and a political tool for youth and the role college education plays in it.
Thanks, Pooja, for that question. I think part of understanding confidence as located within individuals is also to recognize that individuals are themselves located in larger socio-political structures. So the self, in some ways, is already embedded in a social fabric. So when we talk about confidence, it might seem or appear to be a personal attribute, but it's also a consequence of the nature of affirmation one has got in life. It's a consequence of the nature of privileges one has had in life. So I think that was my interest in understanding the ways in which the paper that you're referring to is only one part of my doctoral research. And it was trying to understand the nature of pedagogy in an anti-caste space, in an anti-caste workshop meant for marginalized youth, and the ways in which lessons from history were drawn upon to inculcate a sense of confidence which does not come from the individual alone, but from a sense of belonging to a larger socio-political collective, be it an identification as Bahujan or Dalit. You draw upon these identities not only as those of humiliation or victimhood, but as those of resilience. So I think my interest in the particular paper you're referring to was to understand this process, its possibilities, but also, of course, its limitations.
Thank you very much. I'll move to the next question.
Sure.
I would now like to know more about how the Baduku Center for Livelihoods Learning imagines curriculum and educational spaces. How is the perspective of Baduku different from that of other institutes that offer diploma and certificate courses? If one of you could talk about the philosophy followed while designing these courses.
Baduku andrene artha life anta alva. So life annodu bandirodu tumba unique agi naavu nodta irodu mukhyavagi ಯಾರು ಯುವಜನ ಅಂತ ಕರೀತಾ ಇದ್ದೀವಿ ಅವರು ಬದುಕ್ತಾ ಇರುವಂತ ನೆಲೆ ಇದೆಯಲ್ಲ ಅವರ ಜಾತಿ ವರ್ಗ ಧರ್ಮ ಭಾಷೆ ಲಿಂಗ ಈ ಎಲ್ಲ ಅಸಮಾನತೆಗಳಲ್ಲಿ ಯಾರಿದ್ದಾರೋ ಯಾರು ಈಗಾಗಲೇ ಅವಕಾಶ ವಂಚಿತ ಸಮುದಾಯ ಅಂತ ಕರೀತಾ ಇದ್ದಾರೋ ಅಲ್ಲಿಂದ ಬರುವಂತಹ ಯುವಜನರಿಗೆ ಶಿಕ್ಷಣದ ಅವಕಾಶಗಳನ್ನು ಸೃಷ್ಟಿ ಮಾಡಿ ಕೊಡುವುದು ಶಿಕ್ಷಣದ ಅವಕಾಶಗಳನ್ನು ಸೃಷ್ಟಿ ಮಾಡಿಕೊಡೋದು ಅನ್ನೋದ್ರ ಅರ್ಥನೇ ಅವರ ಬದುಕುಗಳನ್ನು ಚೆನ್ನಾಗಿ ಮಾಡ್ಕೊಳ್ಳೋಕ್ಕೆ ಸುಗಮ ಮಾಡ್ಕೊಳ್ಳೋಕ್ಕೆ ಘನತೆಯಿಂದ ಬದುಕೋಕ್ಕೆ ಈ ಒಂದು ಶಿಕ್ಷಣವನ್ನು ಪ್ರಾರಂಭ ಮಾಡಲಾಗಿದೆ. ಅಂದರೆ ಸಮುದಾಯಗಳ ಒಳಗಡೆ ಈಗಾಗಲೇ ಅಸಮಾನತೆಗಳು ಅಡಕಾಗಿರೋದರಿಂದ ಸಾಮಾಜಿಕ ರಚನೆಯಲ್ಲಿ ಇರುವಂತಹ ಲಿಂಗ ಜಾತಿ ಧರ್ಮ ಭಾಷೆ ಈ ಎಲ್ಲ ಅಸಮಾನತೆಗಳನ್ನು ಗುರುತಿಸ್ತಾನೆ. ಅಂಥ ಯುವಜನರಿಗಾಗಿಯೇ ವಿಶೇಷವಾಗಿ ರೂಪಿಸಿರುವಂತಹ ಕಾಲೇಜು ಪಠ್ಯ ಮತ್ತು ಬೋಧನೆ ಇದು ಒಟ್ಟಾರೆ ಬದುಕು ಕಮ್ಯುನಿಟಿ ಕಾಲೇಜಿನ ಒಟ್ಟು. ಯಾವ ಯಾವ ಸಮುದಾಯಕ್ಕೆ ಈವರೆಗೆ ಶಿಕ್ಷಣ ಅನ್ನೋದು ಸಿಕ್ಕಿಲ್ಲವೋ ಸಿಕ್ಕಿದ್ರೂ ಅವರು ವಂಚಿತರಾಗಿ ಅರ್ಧಕ್ಕೆ ನಿಲ್ಲಿಸಿದ್ದಾರೋ ಯಾರಿಗೆ ಬಡತನದ ಕಾರಣಕ್ಕೋ ಜಾತಿಯ ಕಾರಣಕ್ಕೋ ಲಿಂಗದ ಕಾರಣಕ್ಕೋ ಸಿಕ್ಕಿಲ್ವೋ ಅಂಥವರಿಗೆ ಈ ಕೋರ್ಸ್ಗಳು ಅನ್ವಯ ಆಗತ್ತೆ. ಈ ಅನ್ವಯ ಆಗಿರುವಂಥ ಈ ಕೋರ್ಸ್ಗಳ ಒಳಗಡೆ ಪಠ್ಯಕ್ರಮನ ನಾವು ಎಲ್ಲಿಂದ ಹೆಕ್ಕಿ ತೆಗಿತೇವೆ ಅಂತ ಹೇಳಿದರೆ ಮೊದಲನೇದಾಗಿ ಅವರ ಬದುಕಿನ ಅನುಭವವೇ ಒಂದು ಪಠ್ಯ. ಅಂದರೆ ಈ ಇಂಥ ಪಠ್ಯ ನೀವೆಲ್ಲೂ ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕಾಗಿನೇ ಬದುಕು ಕಮ್ಯುನಿಟಿ ಕಾಲೇಜಿನ ಪಠ್ಯ ವಿಶೇಷ ಅಂತ ನಾ ಹೇಳ್ತಿರೋದು. ಬೇರೆ ಎಲ್ಲ ಮುಖ್ಯವಾಹಿನಿ ಅಂದ್ರೆ ಮೈನ್ ಸ್ಟ್ರೀಮ್ ಅಲ್ಲಿ ಇರುವಂತಹ ಕರಿಕುಲಮ್ಸು ಸಬ್ಜೆಕ್ಟ್ ಓರಿಯೆಂಟೆಡ್ ಆಗಿರತ್ತೆ. ನಮ್ಮಲ್ಲಿ ಏನು ಅಂದ್ರೆ ಸಬ್ಜೆಕ್ಟ್ ಓರಿಯೆಂಟೆಡ್ ಪ್ಲಸ್ ನಮ್ಮ ಬದುಕಿನ ಅನುಭವಗಳು, ಎಕ್ಸ್ಪೀರಿಯನ್ಷಿಯಲ್ ಲೈಫ್ ಎಕ್ಸ್ಪೀರಿಯನ್ಷಿಯಲ್ ಏನೇ ಅಂತ ಕರಿತೀವಿ ಅದನ್ನ ನಾವು ಟೆಕ್ಸ್ಟ್ ಆಗಿ ನೋಡಕ್ಕೆ ಇಷ್ಟಪಡ್ತೀವಿ. ಸೊ ಅವ್ರ ಲೈಫ್ ಜರ್ನಿಯನ್ನ ಲೈಫ್ ಟೆಕ್ಸ್ಟ್ ಅನ್ನ ನೋಡ್ತಾ ನೋಡ್ತಾ ರಿಫ್ಲೆಕ್ಟ್ ಮಾಡ್ತಾ ಮಾಡ್ತಾ ಅನಾಲಿಸಿಸ್ ತಗೊಳ್ತಾ ತಗೊಳ್ತಾ ಅವರು ಆ ಪಠ್ಯನ ಕಲಿತಾ ಹೋಗ್ತಾರೆ. ಸೊ ಹಾಗಾಗಿನೇ ನಮ್ಮ ಪಠ್ಯಕ್ರಮ ರೂಪಿಸುವಾಗಲೇ ಈ ಜಸ್ಟಿಸು ಈ ಇನ್ನ ಹೈರಾರ್ಕಿಯನ್ನ ಕ್ವಶನ್ ಮಾಡುವಂತದನ್ನ ಇಟ್ಕೊಂಡೇನೆ ನಾವು ಪಠ್ಯಕ್ರಮವನ್ನ ರೂಪಿಸ್ತಾ ಇದ್ದೀವಿ. ಇಂಥ ಪಠ್ಯಕ್ರಮವನ್ನ ಕಲೀಲಿಕ್ಕೆ ಬರುವಂತ ಯುವಜನ ಅಕ್ರಾಸ್ ಕರ್ನಾಟಕ ಆಲ್ಮೋಸ್ಟ್ ಬೇರೆ ಬೇರೆ ಡಿಸ್ಟ್ರಿಕ್ಟ್ಸ್ನವರು, ಬೇರೆ ಬೇರೆ ಲ್ಯಾಂಗ್ವೇಜಸ್ ಹಿನ್ನೆಲೆ ಇರೋರು, ಬೇರೆ ಬೇರೆ ಸೋಷಿಯೋ ಎಕನಾಮಿಕ್ ಕಂಡೀಷನ್ ಅಲ್ಲಿ ಇರುವಂತ ಡಿಫ್ರೆಂಟ್ ಐಡೆಂಟಿಟೀಸ್ ಅನ್ನ ಡೈವರ್ಸಿಟೀಸ್ ಅನ್ನ ಇಟ್ಕೊಂಡಂಥವ್ರನ್ನ ಈ ಪಠ್ಯಕ್ರಮದ ಒಳಗಡೆ ಅನುಭವವನ್ನು ಇಟ್ಟುಕೊಂಡು ಪಾಠ ಮಾಡ್ತಾನೆ ಕಾಲೇಜನ್ನ ನಡೆಸಲಿಕ್ಕೆ ನಾವು ಟ್ರೈ ಮಾಡ್ತಾ ಇದ್ದೀವಿ. ಇದೊಂದು ಅವ್ರಿಗೆ ಲರ್ನಿಂಗ್ ಸ್ಪೇಸ್, ಗೋಡೆಗಳಿಲ್ಲದ ಕಾಲೇಜು ಅಂದ್ರೆ ಯಾವುದೇ ಕಲಿಕೆಗೆ ಗೋಡೆಗಳಿರಬಾರ್ದು ಅನ್ನೋದು ಮುಖ್ಯ ಒಂದು ನಂಬಿಕೆ ನಮ್ಮದು. ಅಂದ್ರೆ ವಿತೌಟ್ ವಾಲ್ಸ್ ನಾವು ಲರ್ನ್ ಮಾಡಕ್ಕೆ, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡ್ ಮಾಡಕ್ಕೆ, ಅಂದ್ರೆ ಬರೀ ಲರ್ನ್ ಮಾಡೋದು ಬರೀ ಟೀಚ್ ಮಾಡೋದು ಮಾತ್ರ ಅಲ್ಲ, ಲರ್ನ್ ಮಾಡಬೇಕು. ಲರ್ನರ್ ಟೀಚರ್ ಈ ಕಾನ್ಸೆಪ್ಟ್ಸ್ ಇದೆ ಅಲ್ವಾ, ಆ ಕಾನ್ಸೆಪ್ಟ್ಸ್ ಒಳಗಡೆ ಬದುಕು ಕಮ್ಯುನಿಟಿ ಕಾಲೇಜಿನ ಪಠ್ಯಕ್ರಮಗಳು ಅಡಕಾಗಿರುತ್ತೆ. ಸೊ ನಾನು ಇನ್ನು ಮುಂದುವರಿಸ್ಲಾ ಅಥವಾ ನೀವು ಇದನ್ನ ಏನಾರ ಹೇಳಬೇಕಾ? ದೆನ್ ಇನ್ನು ಈ ಬರುವಂತ ವಿದ್ಯಾರ್ಥಿ ಯುವಜನರಿಗೆ ನಾವು ಯಾವ ದೃಷ್ಟಿಕೋನದಲ್ಲಿ ಪಾಠನ ಹೇಳ್ಕೊಡ್ತೀವಿ ಅಂದ್ರೆ ಪಬ್ಲಿಸಿಟಿಗೆ ಅಥವಾ ಹೊರಗಿನ ಪ್ರಪಂಚಕ್ಕೆ ಸಾರ್ವಜನಿಕರಿಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕಷ್ಟೇ ಡಿಪ್ಲೊಮಾ ಕೋರ್ಸ್ ಅಂತ ನಾವು ಕರಿತಿರೋದು ಅಥವಾ ಸರ್ಟಿಫಿಕೇಟ್ ಕೋರ್ಸ್ ಅಂತ ಕರಿತಿದ್ದೀವಿ. ಬಟ್ ನಮ್ಮೊಳಗಡೆನೆ ಆರ್ಗನೈಸೇಷನ್ ಒಳಗಡೆನೆ ಇದನ್ನ ಮೈನ್ ಸ್ಟ್ರೀಮ್ ಅಲ್ಲಿ ಕರಿತಿರುವ ಸೋಕಾಲ್ಡ್ ಡಿಪ್ಲೊಮಾ ಅಥವಾ ಸರ್ಟಿಫಿಕೇಟ್ ಕೋರ್ಸ್ ಅಂತ ನಾವು ಆ ವ್ಯಾಲ್ಯೂಸ್ನ ಹಿಂದೆ ಓಡ್ತಾ ಇಲ್ಲ, ಅಂದ್ರೆ ಅದರ ಬಗ್ಗೆ ರೀಥಿಂಕ್ ಮಾಡ್ತಾ ಇದೀವಿ. ನಾವು ಕೂಡ ಸೊಸೈಟಿಯಲ್ಲಿ ಅವ್ರಿಗೆ ಕೆಲಸ ಸಿಗುತ್ತೆ ಅಥವಾ ಜಾಬ್ ಆಪರ್ಚುನಿಟೀಸ್ ಹೆಚ್ಚಾಗತ್ತೆ ಅನ್ನೋ ಕಾರಣಕ್ಕೇನೆ ನಾವು ಪಿ ಜಿ ಡಿಪ್ಲೊಮಾ ಅಂತ ಕರಿತೇವೆ ಹೊರತು ನಾವು ಅದ್ರ ಮೇಲೆ ತುಂಬಾ ಅಟ್ಯಾಚ್ಡ್ ಆಗಿಲ್ಲ. ಪಿ ಜಿ ಡಿಪ್ಲೊಮಾ ಸರ್ಟಿಫಿಕೇಟ್ ಸಿಕ್ಕಿದ ತಕ್ಷಣ ಅವ್ರ ಫುಲ್ಫಿಲ್ ಎಲ್ಲ ಎಜುಕೇಶನ್ ಮುಗೀತು, ಅವ್ರ ಕಲಿಕೆ ಮುಗೀತು ಅಂತ ನಾವು ನಂಬೋದಿಲ್ಲ. ಬಿಕಾಸ್ ನಮಗೇನೆ ಅದರ ಬಗ್ಗೆ ರಿಫ್ಲೆಕ್ಷನ್ಸ್ ಇದೆ, ರೀಥಿಂಕ್ ಮಾಡಬೇಕು ಆಲ್ ಡಿಪ್ಲೊಮಾಸು ಆಲ್ ಸರ್ಟಿಫಿಕೇಟ್ಸ್ ಕೋರ್ಸ್ಗಳನ್ನ ಅಂತ ನಮ್ಮೊಳಗಡೆ ಚರ್ಚೆ ಆಗ್ತಾ ಇರೋದು. ಸೊ ಹೀಗಾಗಿ ನಮಗೆ ಹಾಗಂದ ಮಾತ್ರಕ್ಕೆ ನಮ್ಮ ಕೋರ್ಸಿಗೆ ಒಂದು ವೆಯ್ಟ್ ಇಲ್ವಾ ಅಂತ ಕೇಳಿದ್ರೆ ಖಂಡಿತ ಇದೆ. ಯಾಕೆಂದ್ರೆ ಎಲ್ಲ ಕೋರ್ಸ್ಗಳಿಗೆ ಅದರದ್ದೇ ಆದ ಕ್ರೆಡಿಟ್ಸ್ ಇದೆ, ಅದರದ್ದೇ ಆದ ಅವರ್ಸ್ ಇದೆ, ಅದರದ್ದೇ ಆದ ಕರಿಕುಲಮ್ ಟೆಕ್ಸ್ ಎಲ್ಲ ಇದೆ. ವಿ ಹ್ಯಾವ್ ಎ 3 ಟೈಪ್ಸ್ ಆಫ್ ಪಿಲ್ಲರ್ ಅಂದ್ರೆ ಇನ್ ಕರಿಕುಲಮ್ ವಿ ಫಾಲೋಯಿಂಗ್ ಆಸ್ ಎ ಏನೋ ಸೆಲ್ಫ್ ಅನ್ನೋಂಥದ್ದನ್ನ ಫಾಲೋ ಮಾಡ್ತೀವಿ, ಅದು ಕರಿಕುಲಮ್ ಅಲ್ಲಿ ಇದ್ದೇ ಇರುತ್ತೆ. ಸೆಲ್ಫ್ ಅನ್ನೋಂಥದ್ದು ಅಕ್ರಾಸ್ ಕೋರ್ಸ್ ನಾವು ಕೊಟ್ಟೇ ಕೊಡ್ತೀವಿ. ಸೆಲ್ಫ್ ರಿಯಲೈಸೇಷನ್, ಸೆಲ್ಫ್ ಅವೇರ್ನೆಸ್, ಸೆಲ್ಫ್ ರಿಫ್ಲೆಕ್ಷನ್ ಅನ್ನುವಂತ ಒಂದು ಪಾಠ ಪ್ರತಿ ಒಂದು ಕರಿಕುಲಮ್ ಅಲ್ಲಿ ಇದ್ದೇ ಇರುತ್ತೆ. ಎರಡನೇ ಪಿಲ್ಲರ್ ಅಲ್ಲಿ ನಾವು ನಾಲೆಡ್ಜ್ ಅನ್ನ ಪರ್ಸ್ಪೆಕ್ಟಿವ್ ಅನ್ನ ನೋಡ್ತಾ ಇದ್ದೀವಿ. ಹಾಗೆ ಮೂರನೇ ಪಿಲ್ಲರ್ ಅಲ್ಲಿ ಯಾವುದೇ ಸಬ್ಜೆಕ್ಟ್ ರಿಲೇಟೆಡ್ ಸ್ಕಿಲ್ಸ್ ಅನ್ನ ಕೊಡ್ತೀವಿ. ಸೊ ಒಂದು ಇಡೀ ಕರಿಕುಲಮ್ ಒಳಗಡೆ ಮೂರು ಭಾಗಗಳಿದ್ದಾವೆ, 3 phases ಇದೆ. ಒಂದು ಸೆಲ್ಫ್, ಎರಡನೇದು ಪರ್ಸ್ಪೆಕ್ಟಿವ್, ಮೂರನೇದು ಸ್ಕಿಲ್ಸ್. ಸೊ ಈ ಪರ್ಸ್ಪೆಕ್ಟಿವ್ ಸ್ಕಿಲ್ಸು ಸಬ್ಜೆಕ್ಟ್ ವೈಸು ಅವ್ರನ್ನ ಸ್ಪೆಸಿಫೈ ಮಾಡ್ತಾ ಮಾಡ್ತಾ ಅವ್ರನ್ನ ಗಟ್ಟಿಗೊಳಿಸ್ತಾ ಗೊಳಿಸ್ತಾ ಅದ್ರೊಳಗಡೆ ಅನಾಲಿಸಿಸ್ ಅನ್ನ ಕೊಡ್ತಾ ರಿಫ್ಲೆಕ್ಷನ್ ಮಾಡ್ತಾ ಕ್ರಿಟಿಕ್ ಮಾಡ್ತಾ ಮಾಡ್ತಾ ಈ ಸೊಸೈಟಿಗೆ ಅಗತ್ಯ ಇರುವಂತಹ ಪ್ರೊಫೆಷನ್ಗಳ ಒಳಗಡೆ ಅವ್ರು ಹೋಗ್ಬೇಕಾದ್ರೆ ಯಾವ ರೀತಿಯ ಕಣ್ಣೋಟ, ಯಾವ ರೀತಿಯ ಸೂಕ್ಷ್ಮತೆ ಅಳವಡಿಸ್ಕೊಂಡು ಹೋಗ್ಬೇಕು. ಮೈನ್ ಸ್ಟ್ರೀಮ್ ಅಲ್ಲಿ ಪಾಠ ಬೋಧಿಸೋದಕ್ಕೂ ನಾವು ಬೋಧಿಸೋಕ್ಕೂ ವ್ಯತ್ಯಾಸ ಇದೆ. ಆಸ್ ಇಟ್ ಈಸ್ ಕಂಟೆಂಟ್ ಅನ್ನ ನಾವು ಹಾಗೇನೆ ಡೆಲಿವರಿ ಮಾಡೋದಿಲ್ಲ. ಆ ಯಾವುದೇ ಕಂಟೆಂಟ್ ಇದ್ರು ಅದ್ರ ಬಗ್ಗೆ ರಿಫ್ಲೆಕ್ಟಿವ್ ಆಗಿ ನೋಡ್ಬೇಕು, ಯಾವುದು ಸರಿ ಯಾವುದು ತಪ್ಪು, ಯಾವುದು ಸೂಕ್ತ ಯಾವುದು ಸೂಕ್ತ ಅಲ್ಲ ಅಂತ ಇಡೀ ಇಂಡಿವಿಜುವಲ್ಸ್ ಯೋಚನೆ ಮಾಡಿ ಅವರು ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡಂಗಾದಾಗ ಮಾತ್ರ ಈ ಕರಿಕುಲಮ್ಗೆ ಅರ್ಥ ಬರೋದು. ಕರಿಕುಲಮ್ ಅನ್ನೋದು ಬೇಸಿಕ್ ಆಗಿ ನಾವು ಮಾಡುವಾಗ ಒಂದು ರಾ ಕರಿಕುಲಮ್ ಡ್ರಾಫ್ಟ್ ಆದ್ಮೇಲೆ ಅದನ್ನ ಇಡೀ ಟೀಮ್ ಅಲ್ಲಿ ಸರ್ಕ್ಯುಲೇಟ್ ಮಾಡ್ತೀವಿ. ಅದ್ರ ಮೇಲೆ 2-3 ಸಿಟ್ಟಿಂಗ್ ಆಗತ್ತೆ, ರಿಫ್ಲೆಕ್ಷನ್ಸ್ ಆಗತ್ತೆ. ಕರಿಕುಲಮ್ ಅನ್ನ ಯಾವಾಗ್ಲೂ ಅದೊಂಥರ ಬೈಬಲ್ ತರನೋ ಅದೊಂದ್ ಮಹಾಭಾರತ ತರನೋ ಇಡಲ್ಲ ನಾವು. ಅದು ತುಂಬಾ ಫ್ಲೆಕ್ಸಿಬಲ್ ಇರುತ್ತೆ, ಕರಿಕ್ಯುಲಮ್ ಅವಾಗ ಅವಾಗ ರಿಫಾರ್ಮ್ ಒಳಗಾಗ್ತಾ ಇರತ್ತೆ, ಹೊಸತನ್ನ ಸೇರಿಸ್ತಾ ಇರ್ತೀವಿ. ಹಳೇದು ಯಾವ್ದು ಬೇಡ ಅಂತ ಆಗುತ್ತೋ, ಯಾವ್ದು ಅದಕ್ಕೆ ಸೂಕ್ತ ಇಲ್ಲ ಕೋರ್ಸಿಗೆ ಅಂತ ಇರುತ್ತೋ ಅದನ್ನ ಬಿಡ್ತಾ ಹೋಗ್ತೀವಿ. ಸೊ ಇದು ಕರಿಕ್ಯುಲಮ್ನ ವಿಚಾರಕ್ಕೆ ಬರೋದಾದ್ರೆ ಟೆಕ್ಸ್ಟ್ ಓರಿಯೆಂಟೆಡ್ ಆಗಿರುವಂತ ಪರ್ಸನ್ಸ್ ಫ್ಯಾಕಲ್ಟೀಸ್ ಅದ್ರ ಜೊತೆಗೆ ಇರ್ತಾರೆ, ಅಂದ್ರೆ ಸ್ಪೆಷಲೈಸ್ಡ್ ಇನ್ ಎ ಟೆಕ್ಸ್ಟ್ ಅಂತ, ಪ್ಲಸ್ ಪೆಡಗಾಗಿ ರಿಲೇಟೆಡ್ ಕೂಡ ಅದ್ರೊಳಗಡೆ ಸೇರಿಸಿರ್ತೀವಿ. ಅಂದ್ರೆ ಬೇರೆ ಬೇರೆ ಅಂತ ನೋಡಲ್ಲ, ಪೆಡಗಾಗಿ ಬೇರೆ, ಟೆಕ್ಸ್ಟ್ ಬೇರೆ, ಇದೆಲ್ಲ ಇಲ್ಲ. ಯಾಕೆ? ಬಿಕಾಸ್ ಆ ಟೆಕ್ಸ್ಟ್ ಕೂಡ ಪೆಡಗಾಗಿ ನೊಂದಿರುತ್ತೆ, ಪೆಡಗಾಗಿ ಕೂಡ ವಿಧಾನಗಳು ಕೂಡ ಟೆಕ್ಸ್ಟ್ ಅನ್ನ ರೆಪ್ರೆಸೆಂಟ್ ಮಾಡ್ತಿರುತ್ತೆ. ಹಾಗಾಗಿ ದ ವಿನೂತನ ರೀತಿಯ ಪಾಠಗಳನ್ನ ಹೊಸ ಹೊಸ ಚಟುವಟಿಕೆಗಳ ಮೂಲಕ ಅವರದ್ದೇ ಅನುಭವಕ್ಕೆ ಬರುವ ಹಾಗೆ ಮಾಡ್ತಾ ಕಲಿಸುವ ಪ್ರಕ್ರಿಯೆ, ಕಲಿಯುವ ಪ್ರಕ್ರಿಯೆನೆ ನಮ್ಮದು ಬೋಧನಾ ಕ್ರಮ. ಸೊ ಇದನ್ನ ನೀವು ಮಾಡ್ತಾ ಇದ್ದೀರಾ ಸವಿತಾ? ಹಾಕ್ತಾ ಇದ್ದೀರಾ? ಹಾ, ಖಂಡಿತ. ಅಂಡ್ ಈ ಫಿಲಾಸಫಿ ಏನು ಅಂದ್ರೆ ಆಲ್ಟರ್ನೇಟಿವ್ ಎಜುಕೇಶನ್ ಅಂತ ತುಂಬಾ ಜನ ಹೇಳ್ಬಹುದು. ನಾವು ತುಂಬಾ ಅದ್ರ ಪರನೂ ಇಲ್ಲ. ಆಲ್ಟರ್ನೇಟಿವ್ ಎಜುಕೇಶನ್ ಅಂತ ನಮ್ಮನ್ನ ನಾವು ಕ್ವೆಶ್ಚನ್ ಮಾಡಿದ್ರೆ, ಹೌದಾ, ಯಾವುದಕ್ಕೆ ಆಲ್ಟರ್ನೇಟಿವ್? ಇದು ಮೇನ್ ಸ್ಟ್ರೀಮ್ಗೆ ಆಲ್ಟರ್ನೇಟಿವ್ ಅಥವಾ ಇದ್ದದ್ರೊಳಗಡೆ ರಿಜುವಿನೇಟ್ ಮಾಡ್ತಾ ಇದೀವ? ಈ ಒಂದು ಬ್ರೈನ್ ಸ್ಟಾರ್ಮಿಂಗ್ ಕೂಡ ನಮ್ಮೊಳಗಡೆ ನಡೀತಾ ಇದೆ. ಬದುಕು ಕಮ್ಯುನಿಟಿ ಕಾಲೇಜಿನ ಬ್ರೈನ್ ಸ್ಟಾರ್ಮಿಂಗ್ ಮೀಟಿಂಗ್ಸು ಇದ್ರ ಸುತ್ತಾನು ಆಗುತ್ತೆ. ಮೇನ್ ಸ್ಟ್ರೀಮ್ ಎಜುಕೇಶನ್ ಸಿಸ್ಟಮ್ ಇರಬಾರ್ದು ಅನ್ನೋ ವಿಶ್ಲೇಷಣೆ ಇದೆ. ಯಾಕೆಂದ್ರೆ ಇದು ಅಸಮಾನತೆಯನ್ನ ಹೇಳುತ್ತೆ, ತಾರತಮ್ಯವನ್ನ ಹೇಳುತ್ತೆ, ಮಾತ್ರ ಅಲ್ಲ ಇದು ಇನ್ಜಸ್ಟಿಸ್ ಅನ್ನ ಪ್ರೊವೋಕ್ ಮಾಡತ್ತೆ ಅನ್ನೋದು ನಮ್ಮ ವಿಶ್ಲೇಷಣೆ. ಹಾಗಿದ್ರೆ ಆಲ್ಟರ್ನೇಟಿವ್ ಏನು? ಇದ್ರ ವಿರುದ್ಧವಾಗಿರೋದು ಕೊಡ್ತೀವಾ? ಹಾಗಲ್ಲ. ಹಾಗಾದ್ರೆ ಹೊಸ ಒಂದು ಹುಡುಕಾಟ ಮಾಡ್ತಾ ಇದ್ದೀವಿ. ಕಮ್ಯುನಿಟಿ ಬೇಸ್ಡ್ ಆಗಿರುವಂತಹ ಅವರ ಜ್ಞಾನ ಕೌಶಲ್ಯಗಳು, ಅದಕ್ಕೆ ಘನತೆ ಸಿಕ್ಕಬೇಕು. ಯಾವುದೇ ಕೆಲಸಗಳು ಕೀಳಲ್ಲ, ಯಾವ ಕೆಲಸಗಳು ಮೇಲಲ್ಲ. ಆ ನಂಬಿದಂತಹ ಕೆಲಸಗಳಿಗೆ ಉನ್ನತವಾದ ಒಂದು ಮೌಲ್ಯ ಮತ್ತು ಅದಕ್ಕೆ ಸಿಕ್ಕಬೇಕಾದ ವೇತನ ಸಿಕ್ಕುವ ಹಾಗೆ ಆಗ್ಲಿ ಅನ್ನೋದೇನೆ ಬದುಕು ಕಮ್ಯುನಿಟಿ ಕಾಲೇಜಿನ ಕೋರ್ಸ್ನ ಉದ್ದೇಶ. ಈ ಕೋರ್ಸ್ ಪಡ್ಕೊಂಡಂಥವ್ರು ಮುಂದಿನ ದಿನಗಳಲ್ಲಿ ಮೇನ್ ಸ್ಟ್ರೀಮ್ ಅಲ್ಲಿ ಇರುವಂತಹ ಉದ್ಯೋಗಗಳನ್ನು ಹುಡುಕೊಂಡೇ ಹೋಗೋದು. ಉದಾಹರಣೆಗೆ ಮೀಡಿಯಾ ಇರ್ಬೋದು, ಜರ್ನಲಿಸಂ ಇರ್ಬೋದು, ಸಸ್ಟೈನೇಬಲ್ ಅಗ್ರಿಕಲ್ಚರ್ ಇರಬಹುದು, ಪರಿಸರ ಸಂಬಂಧಪಟ್ಟ ಹಾಗೆ ವೇಸ್ಟ್ ಮ್ಯಾನೇಜ್ಮೆಂಟ್ ಇರ್ಬೋದು, ಅಥವಾ ಕೌನ್ಸಿಲಿಂಗ್ ಫೀಲ್ಡ್ ಇರಬಹುದು. ಇದೆಲ್ಲವೂ ಕೂಡ ಮೇನ್ ಸ್ಟ್ರೀಮ್ ಅಲ್ಲಿ ಈಗಾಗಲೇ ಕೋರ್ಸ್ಗಳಾಗಿದೆ. ಬೇರೆ ಬೇರೆ ಯೂನಿವರ್ಸಿಟಿ ಮಾಡ್ತಾನೆ ಇದ್ದಾರೆ ಇದನ್ನ. ಆದ್ರೆ ನಮ್ಮಲ್ಲಿಂದ ಹೋಗೋರು ಅದರ ಬಗ್ಗೆ ಮೂಲಭೂತವಾಗಿರುವ ಕೆಲವು ಕೋರ್ ವ್ಯಾಲ್ಯೂಸ್ ನ ಕ್ಯಾರಿ ಮಾಡ್ತಾರೆ. ಅದೇನಪ್ಪ? ಜಾತಿಗೆ ಸಂಬಂಧಪಟ್ಟಂಗೆ, ಧರ್ಮಕ್ಕೆ ಸಂಬಂಧಪಟ್ಟಂಗೆ, ಸಹಿಷ್ಣುತೆಗೆ ಸಂಬಂಧಪಟ್ಟಂಗೆ, ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಎಥಿಕಲ್ ಅಂಡ್ ವ್ಯಾಲ್ಯೂವನ್ನ ಇಟ್ಕೊಂಡು, ವ್ಯಾಲ್ಯೂ ಅಡಿಷನ್ ನ ಇಟ್ಕೊಂಡು ಮುಂದಕ್ಕೆ ಹೋಗ್ತಾರೆ. ಸೊ ಹಾಗಾಗಿನೇ ಬರೀ ಪಾಠ ಪಾಠವಾಗಿರಲ್ಲ, ಪಾಠನ ಅಭ್ಯಾಸ ಮಾಡ್ತಾ ಮಾಡ್ತಾನೆ ಅಧ್ಯಯನ ಕ್ರಮದಲ್ಲೂ ಮತ್ತು ಅವ್ರು ಕೆಲಸ ಮಾಡೋ ಜಾಗದಲ್ಲೂ ಅದನ್ನ ಅವರು ಪ್ರಾಕ್ಟೀಸ್ ಮಾಡಕ್ಕೆ ಹೋಗ್ತಾರೆ. ಹಾಗಾಗಿ ಇಲ್ಲಿ ಏನಂದ್ರೆ, ಪಾಠ ಮಾಡ್ತಾ ಮಾಡ್ತಾ ವೈಯಕ್ತಿಕವಾಗಿ ಅವ್ರ ಜೊತೆಗೆ ನಮ್ದೊಂದು ಬಾಂಡೇಜ್ ಬೆಳೆದಿರುತ್ತೆ. ನಾವು ತಗೊಳ್ಳುವಂತ ಸ್ಟೂಡೆಂಟ್ಸು ಪ್ರತಿ ಕೋರ್ಸಿಗೆ ಅಬ್ಬಬ್ಬ ಅಂದ್ರೆ 20-25 ಮೇಲೆ ತಗೊಳಕ್ ಹೋಗಲ್ಲ. ನಾವು ಈ ಕೋರ್ಸ್ ಅನ್ನ ಅನೌನ್ಸ್ ಮಾಡ್ತೀವಿ, ಒಂದು ದೊಡ್ಡ ಕ್ಯಾನ್ವಾಸ್ ಅಲ್ಲಿ ಔಟ್ರೀಚ್ ಆಗತ್ತೆ, ಕರ್ನಾಟಕದ ಮೂಲೆ ಮೂಲೆಗೆ ಹೋಗತ್ತೆ. ಎಲ್ಲಾ ಅಪ್ಲಿಕೇಶನ್ಸ್ ಬಂದ್ಮೇಲೆ ಸಾರ್ಟ್ ಔಟ್ ಮಾಡಿ ಅವ್ರನ್ನ ಇಂಟರ್ವ್ಯೂಗೆ ಕರೆದು ನಮ್ಮ ಒಂದು ಏನ್ ರಿಸರ್ವೇಶನ್ ಪಾಲಿಸೀಸ್ ನಾವು ಫಾಲೋ ಮಾಡ್ತಾ ಇದೀವಿ. ಈಗಾಗ್ಲೇ ಹೇಳಿರೋ ಹಂಗೆ ತುಂಬಾ ಅಂಡರ್ ಪ್ರಿವಿಲೇಜ್ಡ್ ಮತ್ತೆ ಡಿಪ್ರೈವ್ಡ್ ಕ್ಲಾಸ್ ಕಮ್ಯುನಿಟಿಯ ಜನ ಇದಾರೆ, ಅವ್ರಿಗೆ ಸಿಕ್ಕೋ ಹಾಗೆ ಮಾಡ್ತೀವಿ. ಮತ್ತೆ ಫೀಸು ಕೂಡ ತುಂಬಾ ಮಿನಿಮಮ್ ಇರುತ್ತೆ, 2,000 to 5,000 ಮುಗೀತು ಅಷ್ಟೇ. 5,000 ಮೇಲೆ ಈವರೆಗೆ ನಾವು ಕೋರ್ಸ್ ಫೀಸ್ ಮಾಡಿಲ್ಲ. ಹಾಗಾಗಿ ತುಂಬಾ ಕಡಿಮೆ ವೆಚ್ಚದಲ್ಲಿ ಯಾವ ಸಮುದಾಯಕ್ಕೆ ವಿಷಯ ಜ್ಞಾನ ಕೌಶಲ್ಯ ಕೋರ್ಸ್ ಸಿಕ್ಬೇಕೋ ಅವ್ರಿಗೆ ಸಿಕ್ಕ ಹಾಗೆ ಮಾಡ್ತೀವಿ. ಸೊ ಈ ಸೆಲೆಕ್ಷನ್ ಕ್ರೈಟೀರಿಯಾದಲ್ಲಿ 25 ಜನನ್ ಮಾಡಿದ ಮೇಲೆ ಅವರ ಜೊತೆಗೆ ನಮ್ಮ ಸಂಬಂಧ ಜಸ್ಟ್ ಒಂದು ಕೋರ್ಸಿಗೆ ಮಾತ್ರ ಸೀಮಿತ ಇರೋದಿಲ್ಲ. ಯಾಕೆಂದ್ರೆ ಅವರ ವೈಯಕ್ತಿಕ ಬದುಕಿನಲ್ಲಾಗುವ ಸಮಸ್ಯೆಗಳನ್ನು ಅಡ್ರೆಸ್ ಮಾಡ್ತಾ ಅದರಿಂದ ಆಚೆಗೆ ಬರಕ್ಕೂ ಕೂಡ ನಾವು ಮೆಂಟರಿಂಗ್ ಪ್ರೊಸೆಸ್ ಅನ್ನ ಯೂಸ್ ಮಾಡ್ತೀವಿ. ಸೊ ಮೆಂಟರಿಂಗ್ ಅನ್ನುವಂತ ಪಾತ್ರ ಇದೆಯಲ್ಲ, ಅದು ಬಹಳ ಮುಖ್ಯ ನಮ್ಮ ಕಮ್ಯುನಿಟಿ ಕಾಲೇಜಿನಲ್ಲಿ. ಯಾಕೆಂದ್ರೆ ಪಾಠಕ್ಕೂ ಹೊರತಾಗಿ ಈ ಮೆಂಟರಿಂಗ್ ಅಲ್ಲಿ ಅವರಿಗೆ ತುಂಬಾ ಕಲಿಕೆಗಳು ಆಗ್ತಾ ಇರುತ್ತೆ. ವ್ಯಕ್ತಿ ಕೇಂದ್ರಿತವಾಗಿ ಮೆಂಟರಿಂಗ್ ಅಲ್ಲಿ ಬೆಳೀತಾ ಬೆಳೀತಾ ಅವ್ರ ಕಷ್ಟಗಳನ್ನ ಅರ್ಥ ಮಾಡ್ಕೋತಾ ಅವರಾಗ ಅವರೇ ಆ ಸಮಸ್ಯೆಗಳಿಂದ ಆಚೆಗೆ ಬರ್ಲಿಕ್ಕೆ ಒಂದು ರೀತಿಯ ಆತ್ಮವಿಶ್ವಾಸವನ್ನ ಕೊಡುವಂತಹ ಕೋರ್ಸ್ನ ಒಂದು ಡಿಸೈನ್ ಮೆಂಟರಿಂಗು ಕೂಡ ನಮ್ಮ ಕರಿಕುಲಮ್ ಅಲ್ಲಿ ಇದೆ. ಸೊ ಹಾಗಾಗಿನೇ ಕೋರ್ಸ್ ಪ್ರಾರಂಭ ಆಗಿದ ದಿನದ್ರಿಂದ ಅವರು ಒಂದು 5 ವರ್ಷಗಳವರೆಗೆ ಈ ನಮ್ಮ ಒಡನಾಟದಲ್ಲಿ ಇರ್ತಾರೆ. ಅವರು ಒಂದು ಕನಿಷ್ಠ ಒಂದು 5 ವರ್ಷ ಒಬ್ಬ ವ್ಯಕ್ತಿ ನಮ್ಮ ಅಲುಮ್ನೈ ಅಥವಾ ನಮ್ಮ ಸ್ಟೂಡೆಂಟ್ ಆಗಿ ಬಂದವರು 5 ವರ್ಷ ನಮ್ಮ ಜೊತೆಗಿರ್ತಾರೆ. 5 ವರ್ಷದ ನಂತರ ಅವರು ಬಹುಶಃ ಫೀಲ್ಡ್ ಅಲ್ಲಿ ಏನ್ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ, ಏನ್ ಪ್ರಾಕ್ಟೀಸಸ್ ಮಾಡ್ತಾರೆ, ಅಲ್ಲಿ ಚೇಂಜಸ್ ಅನ್ನ, ಇಂಪ್ಯಾಕ್ಟ್ ಅನ್ನ ಅಥವಾ ಇನ್ಫ್ಲೂಯೆನ್ಸಸ್ ಅನ್ನ ನೋಡೋಕೆ ಸಾಧ್ಯ ಆಗತ್ತೆ. ಇದು ನಮ್ಮ ಇಡೀ ಬದುಕು ಕಮ್ಯುನಿಟಿ ಕಾಲೇಜು ಔಟ್ ರೀಚು ಅಥವಾ ಒಂದು ಶುರು ಆದ್ಮೇಲೆ ಕೊನೆ ಅಂತ ಮಾಡ್ತೀವಲ್ಲ, ಕೊನೆ ಆಗೋದೇ ಇಲ್ಲ. ಇದು ಇದು ಒಂದು ರೀತಿ ನಮಗೆ ಪ್ಲಾನ್ಡ್ 3 ಇಯರ್ಸ್ 5 ಇಯರ್ಸ್ ಅಂತ ಇರತ್ತೆ. ಒಂದು ಕೋರ್ಸಿಗೆ ಬಂದವ್ರ ಜೊತೆಗೆ ನಾವು ಇಷ್ಟು ಎಂಗೇಜ್ಮೆಂಟ್ ಆಗ್ತೀವಿ ಅಂತ. ಈಗ ನಮ್ಗೆ ಇತ್ತೀಚೆಗೆ ತುಂಬಾ ಸವಾಲಾಗಿ ಕಾಡ್ತಾ ಇರೋದು, ನಾವೆಲ್ಲರೂ ಕೂಡ ನಮ್ಮ ಸ್ಥಳೀಯ ಭಾಷೆ ಆಗಿರುವಂತ ಕನ್ನಡದಲ್ಲೇನೆ ಇದನ್ನ ಮಾಡ್ತಾ ಇದ್ದೀವಿ. ಹಾಗಾಗಿ ಬೇರೆ ಬೇರೆ ಕೋರ್ಸ್ಗಳಿಗೆ ಡಿಮ್ಯಾಂಡ್ ಏನ್ ಬರ್ತಿದೆ ಅಂದ್ರೆ ಡಿಜಿಟಲ್ ಮತ್ತು ಪ್ರಿಂಟ್ ಇದು ಇಂಗ್ಲಿಷು ಇದನ್ನೆಲ್ಲ ತುಂಬಾ ಸಾಫ್ಟ್ ಸ್ಕಿಲ್ಸ್ ಇದನ್ನೆಲ್ಲ ತುಂಬಾ ಡಿಮ್ಯಾಂಡ್ ಮಾಡ್ತಿದೆ ಸೊಸೈಟಿಯಲ್ಲಿ. ಹಾಗಾಗಿ ಈ ಕಲ್ತಂತ ಸ್ಟೂಡೆಂಟ್ಸ್ಗಳಿಗೆ ಜಾಬ್ ಆಪರ್ಚುನಿಟೀಸ್ ಅಲ್ಲಿ ಕೂಡ ತುಂಬಾ ಚಾಲೆಂಜ್ ಇರೋದ್ರಿಂದಾಗಿ ನಾವು ಅದನ್ನ ಕರಿಕುಲಮ್ ಒಳಗಡೆ ಹೊಸತಾಗಿ ಲೈಫ್ ಸ್ಕಿಲ್ಸ್ ಅಂತಂದಿರ್ಬೋದು ಅಥವಾ ಇದನ್ನಿರ್ಬೋದು ಆಡ್ ಮಾಡ್ತಾ ಹೋಗ್ತೀವಿ ನಾವು. ಸೊ ಆಡ್ ಮಾಡಿರೋದ್ರಿಂದ ಒಂದಷ್ಟು ಉದ್ಯೋಗದ ಅವಕಾಶಗಳು ಇವರಿಗೆ ವಿಸ್ತರಿಸ್ಕೊಳ್ತಾ ಇದೆ. ಹಾಗಂದ ಮಾತ್ರಕ್ಕೆ ಹಿಂದೆ ಅದಿರಲೇ ಇಲ್ಲ ಅಂತಲ್ಲ, ಬಟ್ ಈಗ ಸಿನಾರಿಯ ಬದಲಾಗಿ ಇದೆ. ಗ್ಲೋಬಲ್ ಕಾಂಟೆಕ್ಸ್ಟ್ ಅಲ್ಲಿ ಹೆಚ್ಚೆಚ್ಚು ಲ್ಯಾಂಗ್ವೇಜಸ್ ಗೊತ್ತಿದ್ದಷ್ಟು, ಹೆಚ್ಚು ಇಂಗ್ಲಿಷ್ ಗೊತ್ತಿದ್ದಷ್ಟು, ಹೆಚ್ಚು ಕಂಪ್ಯೂಟರ್ ಗೊತ್ತಿದ್ದಷ್ಟು ಅವ್ರ ಮೊಬಿಲಿಟಿ, ಸೋಷಿಯಲ್ ಮೊಬಿಲಿಟಿ ಸ್ವಲ್ಪ ಜಾಸ್ತಿ ಆಗತ್ತೆ. ಹಾಗಾಗಿನೇ ಇಂಥ ಸಮುದಾಯಗಳ ಯುವಜನರಿಗೆ ನಾವು ಕಾನ್ಸಂಟ್ರೇಟ್ ಮಾಡ್ತಿರೋದು. ಮಧ್ಯಮ ವರ್ಗ ಮೇಲ್ವರ್ಗದವರಿಗೆ ನಮ್ಮ ಕಾಲೇಜಲ್ಲಿ ಪ್ರವೇಶ ಇಲ್ಲ ಅಂತ ನಾವೆಲ್ಲೂ ಹಾಕಿಲ್ಲ, ಎಲ್ಲೂ ಹೇಳಿಲ್ಲ. ಮಿಕ್ಸ್ ಗ್ರೂಪ್ ಆಗಿದ್ದಾಗಲೂ ಕೂಡ ಆದರೆ ಪ್ರಯಾರಿಟಿಯಲ್ಲಿ ಜಾಸ್ತಿ ಜನ ನಮ್ಮ ಈ ಕಟ್ಟಕಡೆಯ ಸಮುದಾಯದವರು ಇರೋ ಹಾಗೆ ಮಾಡ್ತೀವಿ. ಕನಿಷ್ಠ ಒಂದು 10-20% ಮೇಲ್ಜಾತಿ ಮೇಲ್ವರ್ಗ ಉನ್ನತ ವರ್ಗದವರು ಭಾಗವಹಿಸೋ ಹಾಗೆ ನೋಡ್ತೀವಿ. ಅಂದ್ರೆ ನಾವು ಇಡೀ ಟೆಕ್ಸ್ಟ್ ಕರಿಕುಲಮ್ನ ಮಾತ್ರ ಅಲ್ಲ, ಇಡೀ ಸೆಲೆಕ್ಷನ್ ನಲ್ಲೂ ಕೂಡ ಈ ಜಸ್ಟಿಸ್ ಅನ್ನ ಫಾಲೋ ಮಾಡೋ ತರದಲ್ಲಿ, ರಿಸರ್ವೇಷನ್ಸ್ ಫಾಲೋ ಮಾಡೋ ತರದಲ್ಲಿ, ಅವ್ರು ಯಾಕೆ ಡ್ರಾಪ್ಔಟ್ ಆಗ್ತಾ ಇದ್ದಾರೆ, ಯಾಕೆ ಅವ್ರ ಕಲಿಕೆಗೆ ಬರಕ್ ಆಗ್ತಿಲ್ಲ ಅನ್ನುವಂತ ಒಂದು ಅನಾಲಿಸಿಸ್ ಇಟ್ಕೊಂಡೇನೆ ನಾವು ಅವ್ರ ಜೊತೆಗೆ ಜರ್ನಿ ಪ್ರಾರಂಭಿಸ್ತೀವಿ. ಸೊ ಸ್ಟೂಡೆಂಟ್ ಜರ್ನಿ ಹೇಗ್ ಪ್ರಾರಂಭ ಆಗುತ್ತೋ ಫ್ಯಾಕಲ್ಟಿಗೂ ಆ ಸ್ಟೂಡೆಂಟ್ ನ ಜೊತೆಗೆ ಜರ್ನಿ ಹೊಸದಾಗೆ ಇರುತ್ತೆ. ಹಾಗಾಗಿನೇ ಇದು ಕಲಿಸು ಕಲಿಕೆ ಎರಡೂ ಕೂಡ ಆಗ್ತಾ ಇರುವಂತದ್ದು. ಒಂದು ಇನ್ನೊಂದು ಪ್ರಮಾಣ ಪತ್ರಗಳನ್ನ ಕೇಳ್ತಾರೆ, ಸರ್ಟಿಫಿಕೇಟ್ ಬೇಕು ಅಥವಾ ಡಿಪ್ಲೊಮಾ ಅದು ಅಂತೇಳಿ ಕೆಲವು ಸ್ಟೂಡೆಂಟ್ಸ್ ಡಿಮ್ಯಾಂಡ್ ಮಾಡ್ತಾರೆ. ಆವಾಗ ನಾವೇನ್ ಮಾಡ್ತೀವಿ, ಬದುಕು ಕಮ್ಯುನಿಟಿ ಕಾಲೇಜಿಂದ ನಾವು ಕೊಡ್ತೀವಿ, ಖಂಡಿತ ಕೊಡ್ತೀವಿ. 2-3 ಕಡೆ ನಾವು ಟ್ರೈ ಮಾಡಿದೀವಿ ಯೂನಿವರ್ಸಿಟಿಗಳ ಜೊತೆಗೆ ಅಫಿಲಿಯೇಟ್ ಮಾಡಕ್ಕೆ. ಅದ್ರ ಒಂದು ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಲ್ ಸೈನ್ಸಸ್ ಮುಂಬೈನವರು ಕೌನ್ಸಿಲಿಂಗ್ ಕೋರ್ಸ್ಗೆ ಅವರು ಅಕ್ರೆಡಿಟ್ ಮಾಡಿದ್ರು, ನಮಗೆ ಅಕ್ರೆಡಿಟೇಷನ್ ಕೊಟ್ಟಿದ್ರು. ಇನ್ನೊಂದು ಅಯೋವಾ ಯೂನಿವರ್ಸಿಟಿಯಿಂದ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಗ್ರಿಕಲ್ಚರ್ಗೆ ಒಂದ್ಸರ್ತಿ ಅವ್ರು ಮಾಡಿದ್ದಾರೆ. ಸೊ ಇನ್ ಫ್ಯೂಚರ್ ಕೂಡ ನಾವು ವಿ ಆರ್ ರೆಡಿ ಟು ಎಕ್ಸ್ಪ್ಲೋರ್ ಫಾರ್ ದ ಅಕ್ರೆಡಿಟೇಷನ್. ಅಂದ್ರೆ ಕೆಲವು ಕೋರ್ಸ್ಗಳನ್ನ ಕೆಲವು ಸಂಸ್ಥೆಗಳ ಜೊತೆಗೆ ಅಥವಾ ಆರ್ಗನೈಸೇಷನ್ ಜೊತೆಗೆ ಆರ್ ಇನ್ಸ್ಟಿಟ್ಯೂಷನ್ಸ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಜೊತೆಗೆ ಕೋರ್ಸ್ ಅನ್ನ ನಾವು ಅಫಿಲಿಯೇಟ್ ಮಾಡ್ತಾ ಜಾಯಿಂಟ್ ಸರ್ಟಿಫಿಕೇಶನ್ ಬಗ್ಗೆ ಕೂಡ ಯೋಚಿಸ್ತಾ ಇದೀವಿ. ಬಟ್ ಸಂವಾದ ಇಸ್ ನಾಟ್ ಏನೋ ಸಂವಾದ ಅಥವಾ ಸಂವಾದ ಇನಿಷಿಯೇಟ್ ಮಾಡಿರುವ ಬದುಕು ಕಮ್ಯುನಿಟಿ ಕಾಲೇಜು ತುಂಬಾ ಸರ್ಟಿಫಿಕೇಟ್ ಓರಿಯೆಂಟೆಡ್ ಅಲ್ಲ, ಇದು ಕ್ಲಾರಿಟಿ ಇದೆ. ಅಂದ್ರೆ ನಾವು ಸರ್ಟಿಫಿಕೇಟ್ ಅಲ್ಲಿ ತುಂಬಾ ನಂಬಿಕೆ ಇಟ್ಟಿಲ್ಲ, ಇವ್ರು ತಗೊಳ್ಳೋ ಅಂತ ರ್ಯಾಂಕು ಮಾರ್ಕ್ಸ್ ಇದ್ರ ಮೇಲೆ ನಮ್ ನಂಬಿಕೆ ಇಲ್ಲ. ನಮ್ಮ ನಂಬಿಕೆ ಇರೋದು ಯುವಜನ ಅಥವಾ ಬಂದಿರುವಂತ ಸ್ಟೂಡೆಂಟ್ಸು ಯಾವ ವ್ಯಾಲ್ಯೂಸ್ ಅನ್ನ ಕಲ್ತರು, ಯಾವ ವ್ಯಾಲ್ಯೂಸ್ ನ ಚಾಲೆಂಜ್ ಮಾಡಿದ್ರು, ಯಾವ ವ್ಯಾಲ್ಯೂಸ್ ನ ಬಾರ್ಗೇನ್ ಮಾಡದೆ ಬಿಟ್ಕೊಡದೆ ಮುಂದಕ್ಕೆ ತಗೊಂಡು ಹೋದ್ರು. ಸೊ ಇದನ್ನ ಇಟ್ಕೊಂಡು ಟೆಕ್ಸ್ಟ್ ಅನ್ನ ನಾವು ಮಾಡ್ತಾ ಇದೀವಿ. ಚಾಲೆಂಜಸ್ ತುಂಬಾ ಇದೆ. ಸ್ಟೂಡೆಂಟ್ಸು ಹೋಗಿ ಪ್ಲೇಸ್ಮೆಂಟ್ ಆದ್ಮೇಲೆ ಆ ಏರಿಯಾದಲ್ಲಿ ಏನೇ ಅವ್ರು ಎಲ್ಲೇ ಪ್ರೊಫೆಷನ್ಗೆ ಹೋದ್ರು ಕೂಡ, ಲೈಕ್ ಮೀಡಿಯಾ ಇರ್ಬೋದು ಅಥವಾ ಸಸ್ಟೈನಬಲ್ ಡೆವಲಪ್ಮೆಂಟ್ ಏರಿಯಾ ಇರ್ಬೋದು, ಅಗ್ರಿಕಲ್ಚರಲ್ ಸೆಕ್ಟರ್ ಇರ್ಬೋದು ಅಂಡ್ ಕೌನ್ಸಿಲಿಂಗ್ ಸೆಕ್ಟರ್ ಇರ್ಬೋದು, ಅಲ್ಲಿ ಈ ಅಂದ್ರೆ ಮೈನ್ ಸ್ಟ್ರೀಮ್ ಕೋರ್ಸ್ ಅಂದ್ರೆ ಇಂಡಿಯನ್ ಕಾಂಟೆಕ್ಸ್ಟ್ ಇರ್ಬೋದು ಆರ್ ವೆಸ್ಟ್ ಕಂಟ್ರೀಸ್ ಅಲ್ಲಿ, ಸೊ ತುಂಬಾ ಫೋಕಸ್ ಮಾಡೋದು ಅವರು ಸ್ಕಿಲ್ ಬೇಸ್ಡ್ ಅಲ್ವಾ, ಸ್ಕಿಲ್ ಬೇಸ್ಡ್ ಡಿಗ್ರಿಗಳಿಗೆ ಹೆಚ್ಚು ಗೌರವ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ ನನಗೆ. ಬಟ್ ಬದುಕು ಕಮ್ಯುನಿಟಿ ಕಾಲೇಜು ಬಲವಾಗಿ ನಂಬೋದೇನು ಅಂದ್ರೆ, ಯೂತ್ನ ಆತ್ಮವಿಶ್ವಾಸದಿಂದ ತಕೊಂಡು ಹೋಗಿ ಅವರ ವೃತ್ತಿಯನ್ನ ಪಡ್ಕೊಳ್ತಾನೆ, ಆ ವೃತ್ತಿಯಲ್ಲಿ ಜಸ್ಟಿಸ್ ಅನ್ನು ನ್ಯಾಯವನ್ನು ಘನತೆಯಿಂದ ಕೆಲಸ ಮಾಡೋ ಅವಕಾಶನ ಪಡ್ಕೊಳ್ಬೇಕು, ಅದನ್ನ ನಾವು ತಕೊಂಡು ಹೋಗ್ತೀವಿ. ಸೊ ಅವರು ಮತ್ತೆ ಕಾಯ್ತಾ ಇದ್ರಂತೆ, ರಿಜೈನ್ ಆಗಕ್ ಗೊತ್ತಿಲ್ಲ. ಸೊ ಆಮೇಲೆ ಎರಡನೇದು ಬದುಕು ಕಮ್ಯುನಿಟಿ ಕಾಲೇಜಿನ ಒಟ್ಟು ಉದ್ದೇಶ ಏನು ಅಂದ್ರೆ, ಮುಖ್ಯವಾಹಿನಿಯ ಜೊತೆಗೆ ಜೊತೆಗೇನೆ ಪರ್ಯಾಯದ ಶಿಕ್ಷಣದ ವಿಧಾನಗಳನ್ನು ಮೌಲ್ಯಗಳನ್ನು ಜೊತೆ ಜೊತೆಗೆ ತೆಗೆದುಕೊಂಡು ಹೋಗ್ಬೇಕು ಅನ್ನೋ ಉದ್ದೇಶ ಇದೆ ನಮ್ಗೆ. ಅಂದ್ರೆ ಸ್ಪರ್ಧಾತ್ಮಕ ಯುಗದಲ್ಲಿ ಯುವ ಜನರನ್ನ ಸಾಮಾಜಿಕ ಮುನ್ನೆಲೆಗೆ ತೆಕ್ಕೊಂಡು ಹೋಗ್ಬೇಕಾದ್ರೆ ಇಂಥ ಸಮುದಾಯಗಳಿಗೆ ಇರುವ ಅವಕಾಶಗಳನ್ನ ವಿಸ್ತರಿಸಬೇಕು ಅನ್ನೋದಾದ್ರೆ ನಾವು ಸರ್ಟಿಫಿಕೇಟ್ ನ ಜೊತೆ ಜೊತೆಗೆ ಈ ವ್ಯಾಲ್ಯೂ ಬೇಸ್ಡ್ ಆಗಿರುವಂತ ವಿಚಾರಗಳನ್ನ ಕೊಡ್ಲಿಕ್ಕೆ ಬಯಸ್ತಾ ಇದ್ದೀವಿ. ಹಾಗಂತೇಳಿ ನಾವು ಬರೀ ಸರ್ಟಿಫಿಕೇಟ್ ಹಿಂದೆನೂ ಹೋಗಲ್ಲ, ಹಾಗಂತ ಸರ್ಟಿಫಿಕೇಟ್ ಬೇಡ ಅಂತಾನು ಹೇಳಲ್ಲ, ಎರಡರ ಮಧ್ಯೆ ಒಂದು ಹುಡುಕಾಟ ಮಾಡ್ತಿದೀವಿ ಅನ್ನೋದು ಸೇರಿಸ್ಕೋಬೇಕು. ಸೊ ಬದುಕು ಕಮ್ಯುನಿಟಿ ಕಾಲೇಜ್ಗೆ ಇನ್ನೂ ಕೂಡ ನಾವು ಏನಂತಾರೆ ಅಫಿಲಿಯೇಷನ್ಸ್ ಮಾಡೋದಕ್ಕೆ ಇನ್ನೂ ಯೋಚನೆಗಳು ಮಾಡ್ತಾ ಇದೀವಿ ಬೇರೆ ಬೇರೆ ಕಾಲೇಜ್ನ ಜೊತೆಗೆ. ಕಮ್ಯುನಿಟಿ ಕಾಲೇಜ್ ಅನ್ನೋ ಹೆಸರಿಗೆನೆ ಸುಮಾರು ಗೊಂದಲಗಳಿದೆ, ಹೇಗೆ ಕರಿಬೇಕು, ಕಮ್ಯುನಿಟಿ ಕಾಲೇಜ್ ಅಂದ್ರೆ ಹೇಗೆ ನೋಡ್ಬೇಕು ಅಂತ. ಸೊ ಆ ತರದೆಲ್ಲ ಇನಿಷಿಯಲ್ ಸ್ಟೇಜ್ ಇಂದ ಆ ಚರ್ಚೆಗಳನ್ನ ಮಾಡ್ತಾ ಬಂದಿದೀವಿ. ಸೊ ಜಸ್ಟ್ 10 ಇಯರ್ಸ್ ಆಗಿದೆ, 10 ಇಯರ್ಸ್ ಆಗ್ಲಿಲ್ಲ ಇನ್ನ, ನಾವು ಕಂಪ್ಲೀಟ್ ಮಾಡಿ 10 ಇಯರ್ಸ್ ಈಗ. ಸೊ ನಮ್ದು ನಡಿಗೆ ಬಹಳ ಪುಟ್ಟ ನಡಿಗೆ, ಬಾಲ್ಯಾವಸ್ಥೆ ಅಂತ ಹೇಳ್ತಾರಲ್ವಾ ಅದು, ಚೈಲ್ಡ್ಹುಡ್ ಜರ್ನಿ ಅಂತ, ಅಷ್ಟರಲ್ಲಿ ಇದ್ದೀವಿ ಇನ್ನು ನಾವು, ಇನ್ನೂ ಯೋಚಿಸ್ಬೇಕಾಗಿದೆ. ಒಟ್ಟಾರೆ ನೋಡ್ಬೇಕು ಬದುಕು ಕಮ್ಯುನಿಟಿ ಕಾಲೇಜನ್ನ ಬರ್ತಿರೋ ಈ ಸಂದರ್ಭದಲ್ಲಿ, ಕೋವಿಡ್ ಸಂದರ್ಭದಲ್ಲಿ, ಮತ್ತೆ ಮುಂದಿನ ದಿನಗಳಲ್ಲಿ ಯೂತ್ ಪರ್ಸ್ಪೆಕ್ಟಿವ್ ಇಟ್ಕೊಂಡು ಜಸ್ಟಿಸ್ ನ ಇಟ್ಕೊಂಡು ಕೋರ್ಸ್ಗಳನ್ನ ಡಿಸೈನ್ ಮಾಡಕ್ಕಿದೆ, ಹೊಸ ಕೋರ್ಸ್ಗಳನ್ನ ತಗೊಳಕ್ಕಿದೆ. ಹಳೆ ಕೋರ್ಸ್ಗಳಲ್ಲಿ ಕೆಲವು ಕೋರ್ಸ್ಗಳನ್ನ ಕೈ ಬಿಡ್ಲಾಗಿದೆ, ಯಾಕೆಂದ್ರೆ ಡಿಮ್ಯಾಂಡ್ ಕಮ್ಮಿ ಇದೆ. ಡಿಮ್ಯಾಂಡ್ ಕಮ್ಮಿ ಇದೆ ಅನ್ನೋದಕ್ಕಿಂತ ಎಕ್ಸ್ಪ್ಲಾಯ್ಟೇಷನ್ ಜಾಸ್ತಿ ಇದೆ ಆ ಕೋರ್ಸ್ಗಳು. ಉದಾಹರಣೆಗೆ ಅರ್ಲಿ ಚೈಲ್ಡ್ಹುಡ್ ಕೇರು ಈ ತರದ್ ಮಾತಾಡ್ತೀವಿ ಅಂದ್ರೆ ತುಂಬಾ ಸೊಸೈಟಿಗೆ ಅಗತ್ಯವಾಗಿರುವಂತ ಕೋರ್ಸ್ ಅದು. ಬಟ್ ಅರ್ಲಿ ಚೈಲ್ಡ್ಹುಡ್ ಟೀಚರ್ಸ್ ಕೇರ್ ಟೀಚರ್ಸ್ ಹೋದ್ರೆ 3,000 to 5,000 ಆಫರ್ ಮಾಡ್ತಾರೆ, ಅವ್ರ ಬದುಕಿನಲ್ಲಿ ಏನ್ ಮಾಡಕ್ ಸಾಧ್ಯ ಇದೆ. ಸೊ ನಾವು ಕನಿಷ್ಠ ಬದುಕು ಕಮ್ಯುನಿಟಿ ಕಾಲೇಜ್ ಇಂದ ಕೋರ್ಸ್ ಮುಗಿಸ್ತು ಹೋದವ್ರಿಗೆ ಕನಿಷ್ಠ 12,000 to 15,000 ಅವ್ರ ಪರ್ ಮಂತ್ ಅರ್ನ್ ಮಾಡೋ ಹಂಗೆ ಅವ್ರನ್ನ ತಯಾರು ಮಾಡ್ಬೇಕು ಅನ್ನೋದು ನಮ್ಮ ಉದ್ದೇಶ. ಸೊ ಲೈವ್ಲಿಹುಡ್ ಚಾಲೆಂಜಸ್ ಅಂದ್ರೇನೆ ಬೇಸಿಕ್ ನೀಡ್ಸ್ ಅವ್ರಿಗೆ ಪೂರೈಸಕ್ಕೆ 12,000 to 15,000 ಸಿಕ್ಕಬೇಕು. ಬಟ್ ಡಿಮ್ಯಾಂಡ್ ಏನಿದೆ, ಹೈರಾರ್ಕಿ ಇದೆ ಸೊಸೈಟಿಯಲ್ಲಿ, ಎಕ್ಸ್ಪ್ಲಾಯ್ಟೇಷನ್ಸ್ ಭಾಗ ಇದೆ, ಹಾಗಾಗಿ ಇವ್ರನ್ನೆಲ್ಲ ತುಂಬಾ ಕಡಿಮೆ ಅಮೌಂಟಿಗೆ ಕರೀತಾರೆ. ಹಾಗಾಗಿ ಅದು ಪ್ರೊಫೆಷನ್ಗಳಲ್ಲಿ ನಮ್ಮವ್ರು ಹೋಗಿ ಉಳ್ಕೊಳಕ್ಕಾಗಿಲ್ಲ, ತುಂಬಾ ಜನ ವಾಪಸ್ ಬಂದಿದ್ದಾರೆ. ಹಾಗಾಗಿನೇ ಅರ್ಲಿ ಚೈಲ್ಡ್ಹುಡ್ ಕೇರ್ ಇರ್ಬೋದು, ಕೌನ್ಸಿಲಿಂಗ್ ಇರಬಹುದು, ಅಥವಾ ಕರಿಯರ್ ಗೈಡ್ಸ್ ಆಗಿರ್ಬಹುದು, ಲೆಕ್ಚರರ್ಸ್ ಆಗಿರ್ಬೋದು, ಇವ್ರಿಗೆಲ್ಲ ಇಲ್ಲಿ ಇನ್ನೂ ತುಂಬಾ ಎಷ್ಟೇ ನೆಟ್ಟು ಸ್ಲೆಟ್ಟು ಬೇರೆ ಬೇರೆ ತರದ ಏನೇ ಮಾಡಿದ್ರು ಕೂಡ ಇನ್ಕ್ಲೂಡಿಂಗ್ ಲೆಕ್ಚರರ್ಸ್ಗೆ 5,000 to 8,000 ಅದನ್ನು ಪಾರ್ಟ್ ಟೈಮ್ ಈ ತರದ ಲೆಕ್ಚರರ್ಸ್ಗೆ ತುಂಬಾ ಎಕ್ಸ್ಪ್ಲಾಯ್ಟೇಷನ್ಸ್ ನಡೀತಾ ಇದೆ. ಸೊ ಒಂದ್ ಕಡೆಯಿಂದ ಸ್ಟ್ರಕ್ಚರ್ ಅಲ್ಲಿ ಫೈಟ್ ಮಾಡಲೇಬೇಕು ಇಶ್ಯೂಸ್, ಏನು ಲೈವ್ಲಿಹುಡ್ ರಿಲೇಟೆಡ್ ಅಥವಾ ಕರಿಯರ್ ರಿಲೇಟೆಡ್ ಆಗ್ತಿರುವಂತ ಹೈರಾರ್ಕಿ ಅಥವಾ ಡಿಸ್ಕ್ರಿಮಿನೇಷನ್ನ, ಇನ್ನೊಂದ್ ಕಡೆಯಿಂದ ಅಟ್ ದ ಸೇಮ್ ಟೈಮ್ ಅವ್ರು ಅವ್ರು ಬದುಕಬೇಕು, ಅವ್ರ ಫ್ಯಾಮಿಲಿಗಳನ್ನು ನೋಡ್ಕೋಬೇಕು, ಎರಡನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು ಹೇಗೆ ಅನ್ನುವಂಥದ್ದನ್ನ ಪರ್ಸನಲ್ ಈಸ್ ಪೊಲಿಟಿಕಲ್ ಅನ್ನುವಂತ ಕಾನ್ಸೆಪ್ಟ್ಸ್ ಅಲ್ಲೇ ವ್ಯಕ್ತಿಯನ್ನ ಭದ್ರ ಮಾಡ್ತಾ ಆತ್ಮವಿಶ್ವಾಸ ಕೊಡ್ತಾ ಕೊಡ್ತಾ ಅವ್ರನ್ನ ಮುಂದಕ್ಕೆ ಕರ್ಕೊಂಡು ಹೋಗುವಂಥದ್ದು ಬದುಕು ಕಾಲೇಜಿನ ಒಂದು ಉದ್ದೇಶ.
ಥ್ಯಾಂಕ್ ಯು ಫಾರ್ ಯುವರ್ ರೆಸ್ಪಾನ್ಸ್ ಕಿರಣಾ ಮ್ಯಾಮ್. ಸವಿತಾ, ವುಡ್ ಯು ಲೈಕ್ ಟು ಆಡ್ ಸಮಥಿಂಗ್ ಟು ವಾಟ್ ಮ್ಯಾಮ್ ಜಸ್ಟ್ ಸೆಡ್?
That we want young people, particularly from deprived backgrounds, to be able to sculpt dignified livelihoods for themselves. I think that is also how we might be different from other certificate and diploma courses that you're referring to. So we're quite clear that we will not be offering courses in beautician training, for instance. A lot of these certificate courses are based on making young people serve the needs of an elite. So I think that is where we're very cognizant of our own politics, and we're trying to see how do we make it possible for marginalized young people to have the kind of opportunities that an upper middle class young person would have, which is obviously a challenge for a host of reasons. Also a challenge because, like Kirna said, in the end, we are also trying to equip them to be critical in their thinking about the world around them, which doesn't go well with many employers. So you have to learn in some ways to negotiate your criticality with your need for upward social mobility.
Thank you, Kirna ma'am. Thank you, Savita. This was a very insightful answer and it gave me a lot of perspectives to think about.
Thank you, Pooja. Thank you, Savita.
So I would like to move on to my next question. So there is a long-standing debate on degrees versus diplomas in India, where diplomas and certificate courses, especially anything that is skill-based, they often do not get the same respect as a graduate degree does. Whereas when you see in West, in countries like Germany, for example, skill-based education is highly encouraged from a very young age. In the Indian context, the role of class and status also comes into play, which is highly discriminatory, and it is rooted in class-based and even caste-based oppression. Hence, what Paduku is doing is quite radical and transformational. So, do you think this approach needs to be made more acceptable in the mainstream? And if yes, then how?
ಸರಿ ನಿಜ ನೀವು ಹೇಳಿರೋ ಹಂಗೇನೆ ಇಂಡಿಯಾದಲ್ಲಿ ದ ಸ್ಕಿಲ್ ಬೇಸ್ಡ್ ತರಬೇತಿಗಳು ಅಂತ ನೋಡಿದ್ರೆ ಅದನ್ನು ಒಂದ್ ರೀತಿ ಸರ್ಟಿಫಿಕೇಟ್ ಅಥವಾ ಜೆಒಸಿ ಅಂದ್ರೆ ಜಾಬ್ ಓರಿಯೆಂಟೆಡ್ ಕೋರ್ಸಸ್ಗಳು ITIಗಳು ಈ ತರ ಹೇಳ್ತಾರೆ ಡಿಪ್ಲೊಮಾ ಅಂತ ಓದಿದ್ರೆ ಅದನ್ನ ಕಮ್ಮಿ ಅಂತ ನೋಡೋದು ಭಾವನೆ ಇದೆ ಇದೆಲ್ಲ ಏನು ಇಲ್ಲ ಅಂತ ಅದೇ ನೀವು ಡಿಗ್ರಿ ಅಂತ ಮಾಡಿಬಿಟ್ರೆ ಒಂಥರ ಸ್ವಲ್ಪ ಸುಪೀರಿಯರ್ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಎಲ್ಲ ಅದ್ರಲ್ಲಿ ಬರುತ್ತೆ ನೀನು ಡಿಪ್ಲೊಮನಾ ಅಷ್ಟೇನಾ ನೀನು ITIಯ ಅಷ್ಟೇನಾ ಜೆಒಸಿನ ಅಂತ ಹಾಗೆ ನೋಡಿದ್ರೆ ಬದುಕಿಗೆ ಬೇಕಾಗಿರುವಂತ ಕೆಲವು ಕೌಶಲ್ಯಗಳನ್ನ ಇವು ಸ್ಪೆಸಿಫಿಕ್ ಆಗಿ ಮಾಡ್ಕೊಡ್ತಾ ಬಂತು ಅದರದಕ್ಕೆ ಅದರದ್ದೇ ಆದ ಹಿನ್ನೆಲೆ ಇದೆ ಇಂಡಿಯಾದಲ್ಲೂ ಕೂಡ ಇಂಡಸ್ಟ್ರಿಯಲೈಸೇಷನ್ ಆದ್ಮೇಲೆ ಬಹುತೇಕ ಗ್ರಾಮೀಣ ಸಮಾಜದಲ್ಲಿರುವಂತ ಯುವ ಜನರಿಗೆ ಒಂದಷ್ಟು ಸ್ಕಿಲ್ಸ್ ಅನ್ನ ಕೊಡಬೇಕು ಅನ್ನೋ ಕಾರಣಕ್ಕೇನೆ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗಳು ಇಂಟ್ರೊಡ್ಯೂಸ್ ಆಗಿದ್ದು ಮತ್ತೆ ಅದೇ ತರ ಕೆಲವು ITI ತರದ್ದು ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಕಂಪ್ಯೂಟರ್ ಸೈನ್ಸ್ ಎಲ್ಲ ಈಗ ಬರ್ತಾ ಇರೋದು ಬೇರೆ ಬೇರೆ ಕೋರ್ಸ್ಗಳ ರಿಲೇಟೆಡ್ ಡಿಪ್ಲೊಮಾ ಮಾಡ್ಕೊಳ್ತಾರೆ ಸರ್ಟಿಫಿಕೇಟ್ ಕೋರ್ಸ್ಗಳು ಮಾಡ್ಕೋತಾರೆ ಬಟ್ ಅದನ್ನ ಮೇನ್ ಸ್ಟ್ರೀಮ್ ಅಂತ ನೋಡ್ತಾ ಇಲ್ಲ ಅದು ಒಂದ್ ರೀತಿ ಸಪೋರ್ಟಿವ್ ಆಗಿ ಮಾತ್ರ ನೋಡ್ತಿದ್ದಾರೆ ಆ ಕೋರ್ಸ್ ಆದ್ಮೇಲೆ ನಿಮ್ ಹತ್ರ ಒಂದ್ ಕೋರ್ಸ್ ಇದು ಡಿಗ್ರಿ ಸರ್ಟಿಫಿಕೇಟ್ ಇರ್ಲೇಬೇಕು ಬರೀ ಡಿಪ್ಲೊಮಾ ಇದ್ರೆ ಬರೀ ITI ಇದ್ರೆ ಬರೀ ಬೇರೆ ತರ ಸರ್ಟಿಫಿಕೇಟ್ ಇದ್ರೆ ಒಪ್ಕೊಳ್ಳೋದಿಲ್ಲ ಇದು ನಮ್ಮ ಸೋಷಿಯಲ್ ಸ್ಟ್ರಕ್ಚರು ಅಥವಾ ಅದ್ರೊಂದು ಫಿನಾಮಿನ ಬಿಕಾಸ್ ವಿದ್ಯಾಕ್ರಮವನ್ನ ಶಿಕ್ಷಣ ಕ್ರಮವನ್ನ ನೋಡುವ ಕ್ರಮ ಅದು ಸೊ ಹೀಗಿರುವಾಗ ಭಾರತದಲ್ಲಿ ಬಹಳ ಜನ ಯುವಜನರಿಗೆ ಕೆಲಸ ಕೊಡಬೇಕು ಅಥವಾ ಅವ್ರಿಗೆ ಕೆಲಸ ಸಿಕ್ಕಬೇಕು ಅನ್ನೋದು ಒಂದು ದೊಡ್ಡ ಚಳವಳಿ ಬಂದಾಗ ಹೋರಾಟಗಳು ಬಂದಾಗ ಇವರಿಗೆ ಭಾರತಕ್ಕೆ ಹೊರದೇಶಗಳು ಅಥವಾ ವಿದೇಶಗಳೇ ಕಣ್ಮುಂದೆ ನಿಂತಿದ್ದು ಸೊ ಅವ್ರ ತರ ನಮ್ಮ ಯುವಜನರನ್ನು ತಯಾರು ಮಾಡಬೇಕು ಅಂತೇಳಿ ಅದೊಂದು ರೀತಿ ಏಕತಾನತೆ ಮೊನೋಟನಸ್ ಆಗಿ ಮಾಡ್ತಾ ಬಂದರು ಸ್ಕಿಲ್ ಡೆವಲಪ್ಮೆಂಟ್ ಅಂತ ಹೇಳಿ ಇಡೀ ಇಂಡಿಯಾದಲ್ಲಿ ITIಗಳು ಡಿಪ್ಲೊಮಾ ಕೋರ್ಸ್ಗಳು ಎಲ್ಲ ತೆರ್ಕೊಂಡ್ವು ಎಗೈನ್ ನೀವು ನೋಡಿದ್ರೆ ITI ತರದ ಕೋರ್ಸ್ಗಳಿಗೆ ಹೋದವರೆಲ್ಲರೂ ತುಂಬಾ ಡಿಪ್ರೈವ್ಡ್ ಕ್ಲಾಸ್ನವರು ಅಥವಾ ಹೈಯರ್ ಎಜುಕೇಶನ್ಗೆ ಎಫರ್ಟ್ ಮಾಡೋಕ್ಕಾಗದೆ ಇರೋರು ಹೋದ್ರು ಅಂದ್ರೆ ತುಂಬಾ ಇಂಜಿನಿಯರಿಂಗ್ ಕನ್ಸುಗಳಿದ್ದವರು ಡಾಕ್ಟರ್ ಕನ್ಸಿದ್ದವರು ಎಲ್ಲ ಅಫರ್ಡ್ ಮಾಡೋಕ್ಕಾಗಲಿಲ್ಲ ಸೊ ಹಂಗಾಗಿ ಅವ್ರು ಟೆಕ್ನಿಕಲಿ ಸೌಂಡ್ ಇಲ್ಲ ಹೋಗೋಕ್ಕಾಗಲಿಲ್ಲ ಹಾಗಾಗಿ ITI ಡಿಪ್ಲೊಮಾಗೆ ಸೀಮಿತ ಮಾಡಿಕೊಂಡ್ರು ಹಂಗಂದ ಮಾತ್ರಕ್ಕೆ ಅವ್ರಿಗೆಲ್ಲರಿಗೂ ಕೆಲಸ ಸಿಕ್ತಾ ಅಂತ ನೋಡಿದ್ರೆ ಅದು ಮತ್ತೆ ಪ್ರಶ್ನೆನೆ ಬಿಕಾಸ್ ಅದು ಬರೀ ಸರ್ಟಿಫಿಕೇಟ್ ಸಿಕ್ತೇ ಹೊರತು ಎಲ್ರಿಗೂ ಉದ್ಯೋಗ ದೊರಕಿಸಿ ಕೊಡ್ತಾ ಗೊತ್ತಿಲ್ಲ ಯಾಕೆಂದ್ರೆ ಅವತ್ತಿನ ಸಂದರ್ಭಕ್ಕೆ ಇಂಡಸ್ಟ್ರಿಗಳು ಹೆಚ್ಚೆಚ್ಚಾಗಿದ್ವು ಅಂದ್ರೆ ಕ್ಯಾಪಿಟಲಿಸಂ ಅನ್ನೋಂತ ಒಂದು ಕಾನ್ಸೆಪ್ಟ್ಸ್ ಅಲ್ಲಿ ಮಾರ್ಕೆಟಿಂಗ್ ಬಹಳ ಮುಖ್ಯವಾಗಿದ್ದಾಗ ಪ್ರೊಡಕ್ಷನ್ ಬೇಕಾಗಿತ್ತು ಅನ್ನೋ ಕಾರಣಕ್ಕೆ ಯೂತ್ ಅನ್ನ ಈ ತರದ ಓರಿಯೆಂಟ್ ಮಾಡಿ ಒಂಥರ ಮೆಷಿನ್ ಲೈಫ್ ತರ ಒಂಥರ ಮೆಕ್ಯಾನಿಕಲ್ ಆಗಿ ಅವ್ರು ರೆಡಿ ಆಗ್ಬೇಕು ಅಷ್ಟೇನೆ ಸೊ ಮಾಡರ್ನ್ ಟೈಮ್ಸ್ ಸಿನಿಮಾ ಎಲ್ಲ ನೋಡಿದ್ರೆ ಗೊತ್ತಾಗತ್ತಲ್ಲ ಸೊ ಒಂದೇ ತರದ ITI JOC ಈ ತರ ಟ್ರೈನಿಂಗ್ ಕೊಟ್ಟು ಅವ್ರನ್ನ ತಯಾರು ಮಾಡಲಾಯ್ತು ಬಟ್ ಆ ನಂತರದ ದಿನಗಳಲ್ಲಿ ಅರ್ಥ ಆಯ್ತು ಬರೀ ಇದಿಷ್ಟು ಸಾಲೋದಿಲ್ಲ ಅವರವರ ಇಂಟ್ರೆಸ್ಟಿಗೆ ಸಂಬಂಧಪಟ್ಟಂಗೆ ಲೈಕ್ ಈಗ ನೀವು ಮಾತಾಡಿದ್ರೆ ಫ್ಯಾಷನ್ ಡಿಸೈನಿಂಗ್ ಇರ್ಬೋದು ಜ್ಯುವೆಲ್ಲರಿ ಡಿಸೈನರ್ಸ್ ಇರ್ಬೋದು ಆರ್ಕಿಟೆಕ್ಚರ್ ಇರ್ಬೋದು ಬೇರೆ ಬೇರೆ ತರದ ಕೋರ್ಸ್ಗಳು ಇನ್ಕ್ಲೂಡಿಂಗ್ ಟೆರೆಸ್ ಗಾರ್ಡನ್ ಇರ್ಬೋದು ಬೇರೆ ಬೇರೆ ತರದ ಕೋರ್ಸ್ಗಳು ಡಿಪ್ಲೊಮಾ ಆಗ್ಲಿಕ್ಕೋ ಸರ್ಟಿಫಿಕೇಟ್ ಆಗ್ಲಿಕ್ಕೋ ಇತ್ತೀಚೆಗೆ ತುಂಬಾ ತೆರ್ಕೊಳ್ತಾ ಇದೆ ಸೊ ನಮಗೆ ನಾವು ಯೋಚನೆ ಮಾಡ್ತಾ ಇರೋದು ಬದುಕು ಕಮ್ಯುನಿಟಿ ಕಾಲೇಜ್ ಏನು ಅಂದ್ರೆ ಸೋಷಿಯಲಿ ರಿಲೆವೆಂಟ್ ಆಗಿರಬೇಕು ಜನಕ್ಕೆ ಅಗತ್ಯ ಇರಬೇಕು ಸಮಾಜಕ್ಕೆ ಪರಿಸರಕ್ಕೆ ಹಾನಿ ಆಗದಂತಹ ಅನೇಕ ಕೆಲಸಗಳು ಬಾಕಿ ಇದೆ ಇನ್ನು ಅಂತ ಆ ಬಾಕಿ ಇರುವ ಕೆಲಸಗಳನ್ನ ತುಂಬಿಸಬೇಕಾದ್ರೆ ಅವರನ್ನ ಅವರಿಗೆ ಒಂದು ತರಬೇತಿ ಅಗತ್ಯ ಇದೆ ಒಂದು ಕೋರ್ಸ್ ಅಗತ್ಯ ಇದೆ ಅದಕ್ಕೆ ಸಮಾಜ ಕೂಡ ಗುರುತಿಸಿ ಕೆಲಸ ಕೊಡುವಂಥದ್ದು ಅಗತ್ಯ ಇದೆ ಅಂತ ಉದಾಹರಣೆಗೆ ಕ್ರಾಫ್ಟ್ ಪೇಪರ್ ಬಗ್ಗೆ ಮಾತಾಡ್ತಾ ಇರ್ತೀವಿ ಯಾವಾಗ್ಲೂ ಅಂದ್ರೆ ಕುಲ ಕಸಬುಗಳ ಬಗ್ಗೆ ಮಾತಾಡುವಾಗ ತುಂಬಾ ನಾಶ ಆಗ್ತಾ ಇದೆ ಕುಲ ಕಸಬುಗಳೆಲ್ಲ ನಾಶ ಆಗ್ತಾ ಇದೆ ಪ್ಲಾಸ್ಟಿಕ್ ಬಂತು ಇಂಡಸ್ಟ್ರಿಯಲೈಸೇಷನ್ ಬಂತು ಸೊ ಇದೆಲ್ಲ ಬಂದು ಅವ್ರನ್ನ ನಾಶ ಮಾಡ್ತಿದೆ ಅಂತ ಮಾತಾಡ್ತಿದೀವಿ ಆದ್ರೆ ಬಳಕೆದಾರರ ಕೂಡ ಒಂದು ರೀತಿಯಲ್ಲಿ ಬ್ಯುಸಿ ಮೈಂಡ್ ಅಲ್ಲಿ ಇರೋದ್ರಿಂದ ಯಾವ್ದನ್ನ ತಗೋತಿದ್ದಾರೆ, ಯಾವ್ದು ಕನ್ಸ್ಯೂಮರಿಸಮ್ಗೆ ಹೆಚ್ಚೆಚ್ಚು ಪ್ರೊವೋಕ್ ಮಾಡ್ತಾ ಇದೆಯೋ ಅಂತ ಉದ್ಯೋಗದ ಕಡೆಗೆ ವಾಲ್ತಾ ಇರುವಂತ ಸಂದರ್ಭದಲ್ಲಿ ನಮ್ಗೆ ಈ ಕ್ರಾಫ್ಟ್ ಪೀಪಲ್ ಇರಲಿ ಅಥವಾ ಸಮುದಾಯಗಳಿಗೆ ಪರಿಸರಕ್ಕೆ ಹಾನಿ ಆಗದ ಹಂಗೆ ಜನಸ್ನೇಹಿ ಆಗಿರುವಂತಹ ಉದ್ಯೋಗಗಳು ಬೇಕು ಅಂತ ಅನ್ಕೊಳ್ತಿದೀವೋ ಅಂತ ಕೋರ್ಸ್ಗಳು ಡಿಪ್ಲೊಮಾ ಕೋರ್ಸ್ಗಳಾಗಿ ಸರ್ಟಿಫಿಕೇಟ್ ಕೋರ್ಸ್ಗಳಾಗಿ ಬರ್ತಾ ಇಲ್ವಲ್ಲ ಅನ್ನೋದು ನಮ್ಮ ಒಂದು ಬೇಸರ, ನಮ್ಮ ವಿಶ್ಲೇಷಣೆ. ಹಾಗಾಗಿನೇ ಬದುಕು ಕಮ್ಯುನಿಟಿ ಕಾಲೇಜ್ ಅಲ್ಲಿ ನೀವು ನೋಡಿದ್ರೆ ವಾಟರ್ ಟ್ರೀಟ್ಮೆಂಟ್ ಮಾಡೋದು ಹೆಂಗೆ ಅಂತ ಬರೀ ಒಂದು ಮಾತ್ರ ಮಾಡಿಸಲ್ಲ, ಇಡಿಯಾಗಿ ಮ್ಯಾನೇಜ್ಮೆಂಟ್ ವೇಸ್ಟ್ ಅಂದ್ರೆ ಏನು, ವೇಸ್ಟ್ ಸುತ್ತ ಇರುವಂತ ಎನ್ವಿರಾನ್ಮೆಂಟಲ್ ಇಶ್ಯೂಸ್ ಏನು ಅಂತ ಮಾತಾಡಿ, ಅದ್ರೊಳಗಡೆ ಕೆಮಿಕಲ್ ಪ್ಲಾಂಟೇಶನ್ ಇಂದ ಏನಾಗುತ್ತೆ ಅಂತ ಮಾತಾಡಿ, ಆಮೇಲೆ ನಾವು ವಾಟರ್ ಪ್ಲಾಂಟೇಶನ್ ಬಗ್ಗೆ, ವಾಟರ್ ಟ್ರೀಟ್ಮೆಂಟ್ ಬಗ್ಗೆ ಮಾತಾಡ್ತೀವಿ. ಸೊ ಹೋಲಿಸ್ಟಿಕ್ ಆಗಿ ನೋಡೋಂಥದ್ದನ್ನ ಎಲ್ಲರೂ ಮರ್ತಿದ್ದಾರೆ. ಸೊ ಹಾಗಾಗಿ ಬಿಡಿ ಬಿಡಿಯಾಗಿ ನೋಡ್ತಾ ಇರುವಂತ ಇವತ್ತಿನ ಸಂದರ್ಭ ಏನ್ ಮಾಡಿದೆ ಅಂದ್ರೆ, ಎಲ್ಲ ಒಂದ್ ರೀತಿಯ ಮೆಕನೈಸೇಷನ್, ಯಂತ್ರೀಕರಣ ಅವರನ್ನ ಮನುಷ್ಯರನ್ನ ಮನುಷ್ಯರಾಗಿ ನೋಡ್ತಿಲ್ಲ, ಅಗತ್ಯ ಇರುವಂತ ಕೆಲಸಗಳಿಗೆ ಬೇಡಿಕೆ ಇಲ್ಲ. ಹಾಗಾಗಿ ಏನ್ ಮಾಡ್ತಾ ಇದಾರೆ, ಎಲ್ಲರೂ ITI ಮಾಡೋದು, ಎಲ್ಲರೂ JOC ಮಾಡೋದು, ಎಲ್ಲರೂ CS ಮಾಡೋದು ಅಂದ್ರೆ ಕಂಪ್ಯೂಟರ್ ಸೈನ್ಸ್ ಮಾಡೋದು ಎಲ್ಲರೂ. ಅಂದ್ರೆ ಬದಲಾಗ್ತಿರೋ ಸಾಮಾಜಿಕ ಸಂದರ್ಭ, ಆರ್ಥಿಕ ಸಂದರ್ಭಗಳು, ಮಾರುಕಟ್ಟೆಯ ವಿಸ್ತರಣೆಗೋಸ್ಕರ ಯುವಜನರನ್ನು ತಯಾರು ಮಾಡ್ತಿದ್ದಾರೆ. ಹಾಗಾಗಿ ಯುವಜನರು ಒಂದೇ ಸಮ ಆಲೂಗೆಡ್ಡೆ ಬೆಳೆನ ಬೆಳೆದಂಗೆ, ರೈತರು ಒಬ್ರು ಆಲೂಗೆಡ್ಡೆನ ಬೆಳೆದ್ರೆ ಎಲ್ಲರೂ ಆಲೂಗೆಡ್ಡೆ ಹಾಕೋದು, ಒಬ್ರು ಟೊಮೆಟೊ ಹಾಕಿದ್ರೆ ಎಲ್ಲರೂ ಟೊಮೆಟೊ ಹಾಕೋದು, ಯಾಕೆಂತಂದ್ರೆ ಅದೊಂಥರ ಇನ್ಫ್ಲುಯೆನ್ಸ್ ಆಗುತ್ತೆ, ನಮಗೆ ಲಾಭ ಬರುತ್ತೆ ಅಂತ. ಅದೇ ಥರ ಯುವಜನನು ಅಷ್ಟೆ, ನಮ್ಗೆ ಇದಕ್ಕೆ ಹೋಗಿ CS ಮಾಡ್ಕೊಂಡ್ರೆ ಕಂಪ್ಯೂಟರ್ ಸೈನ್ಸ್ ಮಾಡಿದ್ರೆ ಬೇಗ ITBTಲಿ ಕೆಲಸ ಸಿಗುತ್ತೆ ಅಂತ. ಸೊ ಈ ಥರದ ಒಂದು ಮನೋ ವಿಚಾರಗಳು ನಮ್ಮಲ್ಲಿ ತುಂಬಾ ಪ್ರಭಾವಿತವಾಗಿ ಬರ್ತಾ ಇರೋದು ಮೇಲ್ಮುಖವಾಗಿಯಿಂದ, ಮೇಲಿನಿಂದ ಬರ್ತಾ ಇದೆ. ತಳ ಸಮುದಾಯದಿಂದ ಈ ಆಲೋಚನೆಗಳು ಹೋಗ್ತಾ ಇಲ್ಲ. ತಳ ಸಮುದಾಯದಲ್ಲಿ ಚಮ್ಮಾರರಿಗಿರ್ಬೋದು, ಕಮ್ಮಾರರಿಗಿರ್ಬೋದು, ವಿಶ್ವಕರ್ಮಗಳಿಗಿರ್ಬೋದು, ಆಚಾರಿಗಳಿಗಿರ್ಬೋದು, ಗಾಣಿಗರಿಗಿರ್ಬೋದು, ಕುಂಬಾರರಿಗಿರ್ಬೋದು, ಅನೇಕ ಕುಲಕಸಬುಗಳು, ಕೃಷಿ ಸಂಬಂಧಿತವಾಗಿರುವಂತಹ ಚಟುವಟಿಕೆಗಳಿಗೆ ಬೇಕಿರುವಂತಹ ಕೌಶಲ್ಯಗಳು, ಕುಶಲತೆಗಳು ಈಗ ಮರೆಯಾಗುತ್ತಿರುವ ಸಂದರ್ಭ, ಅಥವಾ ಅದಕ್ಕೆ ಬೇಡಿಕೆ ಇಲ್ಲ ಅಂತ. ಬೇಡಿಕೆ ಇದ್ರೂ ಕೂಡ ಅದು ಕಡಿಮೆ ಮೌಲ್ಯ ಕೊಟ್ಟು, ಹಣ ಕಮ್ಮಿ ಕೊಟ್ಟು ಎಕ್ಸ್ಪ್ಲಾಯ್ಟ್ ಮಾಡಿ ನೋಡುವಂಥದ್ದು. ಹಾಗಾಗಿ ದೊಡ್ಡ ದೊಡ್ಡ ಕಾರ್ಖಾನೆಗಳು ದೊಡ್ಡ ದೊಡ್ಡ ಮಟ್ಟಕ್ಕೆ ನಿರೀಕ್ಷೆ ಮಾಡ್ತಾ ಇರುವಂತಹ ಬೇಡಿಕೆ ಏನಪ್ಪಾ ಅಂದ್ರೆ, ಎಲ್ಲರನ್ನ ಏಕತಾನವಾಗಿ ಒಂದು ಮೆಷಿನ್ ಒಳಗೆ ಹಾಕಿ ತುಂಬಿಸಿ ಕಲಿಸಿ ಹೊರಗೆ ಬರುವಂತ, ಅಂದ್ರೆ ಇಂಡಸ್ಟ್ರಿಗೆ ಬೇಕಿರುವಂತಹ, ಇಂಡಸ್ಟ್ರಿ ಮಾರ್ಕೆಟಿಗೆ ಬೇಕಿರುವಂತಹ ಒಂದು ಜನರನ್ನ ತಯಾರು ಮಾಡುವ ಕಾರ್ಖಾನೆಗಳಾಗಿ ಇವತ್ತು ಶಿಕ್ಷಣ ಸಂಸ್ಥೆಗಳಾಗಿರೋದ್ರಿಂದ, ಕುಶಲತೆಯನ್ನ ನಾವು ಹೇಗೆ ನೋಡ್ತೀವಿ, ಡಿಪ್ಲೊಮಾ ಅಡಿಯಲ್ಲಿ ನೋಡ್ತೀವ, ಸರ್ಟಿಫಿಕೇಟ್ ಅಡಿಯಲ್ಲಿ ನೋಡ್ತೀವ, ಅಥವಾ ಸೊಸೈಟಿಯ ಮನೋಧರ್ಮವನ್ನ ಬದಲಾಯಿಸ್ತೀವ. ನೀವು ಡಿಗ್ರಿ ತಗೊಳ್ಳೋದಕ್ಕೂ ಡಿಪ್ಲೊಮಾ ತಗೊಳ್ಳೋಕ್ಕೂ ವ್ಯತ್ಯಾಸ ಏನು? ಇತ್ತೀಚೆಗೆ BA ಡಿಗ್ರಿ ಅನ್ನೋದು ಇವತ್ತಿಗೆ SLCಗಿಂತಲೂ ಕಡಿಮೆ ಆಗಿದೆ. ಅಯ್ಯೋ BA ಡಿಗ್ರಿನಾ, ಅಷ್ಟೇನಾ ಬಿಡಿ ಅಂತ. PhD ಮಾಡಿದವರನ್ನೇ ಇತ್ತೀಚೆಗೆ 6,000 5,000ಕ್ಕೆ ಸಂಬಳಕ್ಕೆ ಕರೀತಿದ್ದಾರೆ. ಡಾಕ್ಟರೇಟು PhD ಹೋಲ್ಡರ್ಸ್ಗೆನೆ ಕೆಲಸಗಳಿಲ್ಲ. ಸೊ ಹಾಗಿದ್ರೆ ನಾವು ಯಾವ್ದಕ್ ಮಾನದಂಡ ಕೊಡ್ತಾ ಇದೀವಿ, ಯಾವ್ದಕ್ಕೆ ತಯಾರು ಮಾಡ್ತಾ ಇದೀವಿ? ಸೊ CET NET ಮಾಡಿ ಎಲ್ಲಾ ಮಾಡಿದವರು ಕೂಡ ರಿಸರ್ಚ್ ಸ್ಕಾಲರ್ಸ್ ಆಗಕ್ಕೆ ಎಲ್ಲಾ ತಯಾರಿಗಳಿದ್ದಾಗ್ಲೂ ಕೂಡ ಅವ್ರಗಳಿಗೆ ಕೆಲಸ ಸಿಕ್ತಿಲ್ಲ. ಸೊ ಒಟ್ಟು ಶಿಕ್ಷಣ ವ್ಯವಸ್ಥೆಯ ಒಳಗಡೆ ತುಂಬಾ ದೊಡ್ಡ ಗೊಂದಲಗಳಿದೆ. ಅಂದ್ರೆ ಉನ್ನತ ಶಿಕ್ಷಣ ಇರ್ಬೋದು, ಅಥವಾ ತಾಂತ್ರಿಕ ಶಿಕ್ಷಣಗಳಿರ್ಬೋದು, ಅಥವಾ ಪ್ರಾಥಮಿಕ ಪೂರ್ವ ಈ ತರದ ಡಿಗ್ರಿ ಲೆವೆಲ್ ಅಲ್ಲಿ ಇರ್ಬೋದು, ನೋಡಿದ್ರೆ ಎಗೇನ್ ಅಂಡ್ ಎಗೇನ್ ಗ್ಯಾಪ್ಸ್ ಜಾಸ್ತಿ ಆಗ್ತಾ ಇರುವಂತದ್ದು. ಕಲಿಕೆಗೆ ಬರ್ತಾ ಇದ್ರು ಕೂಡ ಅದ್ರೊಳಗಡೆ ಗ್ಯಾಪ್ಸ್ ಆಗಿ ತುಂಬಾ ಜನ ಡ್ರಾಪ್ಔಟ್ ಆಗ್ತಾ ಇದಾರೆ, ಅರ್ಧದಲ್ಲಿ ಕೆಲ್ಸಕ್ಕೆ ಹೋಗ್ತಾರೆ. ತನಗೆ ಗೊತ್ತಿಲ್ಲದೆ ಇರುವಂತ ಕ್ಷೇತ್ರದಲ್ಲಿ ಅಭ್ಯಾಸ ಮಾಡ್ತಾರೆ ಕಲಿಕೆಯನ್ನ, ಗೊತ್ತಿರೋ ಅಂತ ಕೆಲಸದಲ್ಲಿ ಅವರಿಗೆ ಶಿಕ್ಷಣ ಸಿಗ್ತಿಲ್ಲ. ಅಂದ್ರೆ ಒಂದು ಉದಾಹರಣೆಗೆ, ಮನೆಯಲ್ಲಿ ಯಾರೋ ಗಾಣಿಗಿರ್ತಾರೆ, ಎಣ್ಣೆ ಬೀಸೋದು ಅಥವಾ ಮರಗೆಲ್ಸ ಮಾಡೋರು ಇರ್ತಾರೆ, ಅವ್ರಿಗೆಲ್ಲ ತುಂಬಾ ಚೆನ್ನಾಗಿ ಜ್ಞಾನ ಇರುತ್ತೆ. ಆದ್ರೆ ಹೋಗಿ ಅವರು ಕಾಮರ್ಸ್ ಕಲಿತಾ ಇರ್ತಾರೆ. ಸೊ ಕಾಮರ್ಸ್ ಕಲಿತು ಡಿಗ್ರಿ ತಗೊಂಡು ಹೋದ್ರೆ ಅಕೌಂಟೆಂಟ್ ಹತ್ರ ಹೋಗಿ ಎಲ್ಲಿ ಕೆಲಸ ಕೇಳಿದ್ರು ಸಿಕ್ಕಲ್ಲ. ಕೊನೆಗೆ ವಾಪಸ್ ಬಂದ್ಬಿಟ್ಟು ಯಾವ್ದೋ ಶಾಪಿಂಗ್ ಮಾಲಲ್ಲೋ ಕಾಫಿ ಡೇನಲ್ಲೋ ಅವರು ಸರ್ವರ್ ಆಗಿ ಕೆಲ್ಸಕ್ಕೆ ಸೇರ್ಕೋತಾರೆ. ಇದು ದೊಡ್ಡ ಗ್ಯಾಪ್ ಇದೆ ಅಂತ ಅನ್ಸುತ್ತೆ. ಇಂಥ ಗ್ಯಾಪ್ಗಳನ್ನ ನಾವು ಹೆಂಗೆ ಫಿಲ್ ಮಾಡ್ತೀವಿ? ಅವರ ಆಸಕ್ತಿ, ಅವರ ಸಾಮರ್ಥ್ಯ ಮತ್ತು ಸಮಾಜದಲ್ಲಿರುವ ಅವಕಾಶಗಳು, ಇದನ್ನ ನಾವು ಬ್ರಿಡ್ಜ್ ಮಾಡಕ್ ಸಾಧ್ಯನಾ? ಬ್ರಿಡ್ಜ್ ಅನ್ನ ನಾವು ಕೋರ್ಸ್ಗಳ ಮೂಲಕ ಮಾಡ್ಬೋದಾ, ಸರ್ಟಿಫಿಕೇಟ್ ಕೋರ್ಸ್ಗಳ ಮೂಲಕ ಮಾಡ್ಬೋದಾ, ಡಿಪ್ಲೊಮಾ ಮೂಲಕ ಮಾಡ್ಬೋದಾ ಅನ್ನೋದು ಚಿಂತನೆ ನಡೀತಾ ಇದೆ.
ಥ್ಯಾಂಕ್ ಯು ವೆರಿ ಮಚ್. ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವೆಶನ್. ವಿ ವಿಲ್ ಹಿಯರ್ ಫ್ರಮ್ ಟು ಅಲುಮ್ನೈ ಆಫ್ ಬಡುಗು, ಪವಿತ್ರ ಅಂಡ್ ನಂಜುಂದಸ್ವಾಮಿ. ವಿ ವುಡ್ ಲೈಕ್ ಟು ನೋ ಅಬೌಟ್ ಯುವರ್ ಎಕ್ಸ್ಪೀರಿಯನ್ಸ್ ಅಟ್ ಬಡುಗು. ವಿಚ್ ಆಸ್ಪೆಕ್ಟ್ ಆಫ್ ಯುವರ್ ಎಕ್ಸ್ಪೀರಿಯನ್ಸ್ ಅಟ್ ಬಡುಗು ಹೆಲ್ಪ್ ಯು ದ ಮೋಸ್ಟ್ ಒನ್ಸ್ ಯು ವರ್ ಔಟ್ ದೇರ್ ಆನ್ ಯುವರ್ ಓನ್ ಸೀಕಿಂಗ್ ವರ್ಕ್ ಅಂಡ್ ಪ್ಲಾನಿಂಗ್ ಅಹೆಡ್?
ಅಂದ್ರೆ ಇವಾಗ ನಿಜವಾಗ್ಲೂ ಹೇಳ್ಬೇಕಂದ್ರೆ, ಕಿರಣ ಮೇಡಮ್ ಶುರು ಮಾಡಿದ್ರಲ್ವಾ ಬದುಕು ಅಂತ, ಮೇ ಬಿ ನಮ್ ಲೈಫ್ ಸ್ಟಾರ್ಟ್ ಆಗಿದೆ ಅಲ್ಲ ಅನ್ಸುತ್ತೆ. ಯಾಕಂದ್ರೆ ಮಿಷಿನ್ ತರ ಓಡ್ತಾ ಇರೋ ಎಲ್ರು ನೋಡುವಾಗ್ಲೂ ನಾವು ಹಂಗೆ ಓಡ್ತಾ ಇದ್ವಿ.
ಬಟ್ ಏನಪ್ಪ ಲೈಫ್ ಹಿಂಗಿದೆ ಅಂತ ಅನ್ನುವಾಗ ಈ ತರ ಡಿಗ್ರಿ ಮುಗಿಸ್ಕೊಂಡು ಆಕ್ಚುಲಿ ನಾನು ಕೌನ್ಸಿಲಿಂಗ್ ಕೋರ್ಸ್ ಮಾಡ್ಬೇಕಂತ ವೈಟ್ ಮಾಡ್ತಿದ್ದೆ. ಬದುಕು ಕಾಲೇಜ್ ಅಲ್ಲಿ ಕೌನ್ಸಿಲಿಂಗ್ ಕೋರ್ಸ್ ಈ ತರ ನಮ್ಗೆ ಮಾರ್ಜಿನಲೈಸ್ ಕಮ್ಯುನಿಟಿ ಅವ್ರಿಗೆ ಕೋರ್ಸ್ ಆಫರ್ಡ್ ಮಾಡ್ತಿದಾರ ಅಂತ ಗೊತ್ತಿತ್ತು ವಿಷಯ. ಸೊ ಆ ಕೋರ್ಸ್ ಶುರು ಆಗ್ಲಿ ಅಂತ ನಾನು 4-3 months ಇಂದ ವೈಟ್ ಮಾಡ್ತಿದ್ದೆ. ವೈಟ್ ಮಾಡಿ ಆಮೇಲೆ ಜಾಯ್ನ್ ಆಗಿದೆ. ನಿಜವಾಗ್ಲು ಹೇಳ್ಬೇಕಂದ್ರೆ ಎಕ್ಸ್ಪೀರಿಯನ್ಸ್ ಅಂತೂ ಏನೋ ನಮ್ ಲೈಫ್ ನ ಬದಲಾಯಿಸಿದೆ. ಮುಂಚೆ ಹೇಗಿದ್ರೋ ಆತರ ಇದ್ದಿಲ್ಲ, ನಾವು ಏನೋ ಒಂಥರ ಫ್ಯಾಂಟಸಿ ವರ್ಲ್ಡ್ ಅಲ್ಲಿ ಇದ್ದಂಗೆ ಇತ್ತು. ಬಟ್ ರಿಯಾಲಿಟಿನ ಒಪ್ಕೊಳ್ಳೋ ಅಷ್ಟು ಏನು ನಮ್ಗೆ ಇದಿರ್ಲಿಲ್ಲ. ಬಟ್ ನಾವ್ ಯಾವಾಗ ಇದು ಎಕ್ಸ್ಪೀರಿಯನ್ಸ್ ಆಗ್ತಾ ಆಗ್ತಾ ರಿಯಲ್ ವರ್ಲ್ಡ್ ಅಂದ್ರೆ ಏನು, ನಮ್ಗೆ ಯಾಕೆ ಈ ತರ ವಂಚನೆ ಆಗ್ತಿದೆ, ಎಜುಕೇಶನ್ ಆಗ್ಲಿ ಮತ್ತೆ ಮನೆಯಲ್ಲಿ ಆಗ್ತಿರೋ ಒಂದು ಜೆಂಡರ್ ಈಕ್ವಾಲಿಟಿ ಆತರನು ನಮ್ಗೆ ತುಂಬಾ ಕ್ವೆಶನ್ಸ್ ಇತ್ತು. ಬಟ್ ಅದಕ್ಕೆ ಆನ್ಸರ್ ಕೊಡೋರು ಯಾರು ಇಲ್ಲ ಈ ಸೊಸೈಟಿನಲ್ಲಂತೂ. ಸೊ ಈ ಕೌನ್ಸಿಲಿಂಗ್ ಕೋರ್ಸ್ ಕಲಿತಾ ಕಲಿತಾ ಜೆಂಡರ್ ಈಕ್ವಾಲಿಟಿ ಬಗ್ಗೆ ಕಲಿತೆ. ಸೊ ಅದನ್ನ ಸೊ ನಮ್ಮ ಪರ್ಸನಲ್ ಲೈಫ್ ಅಲ್ಲೆಲ್ಲ ಯಾವ ತರ ಅಫೆಕ್ಟ್ ಆಗ್ತಿದೆ, ಸೊ ಸೊಸೈಟಿ ಪರ್ಸ್ಪೆಕ್ಟಿವ್ ಆಗ್ಲಿ ಆತರ ಎಲ್ಲ ತಿಳ್ಕೊಳಕ್ಕೆ ತುಂಬಾ ಎಕ್ಸ್ಪೋಜರ್ ಎಲ್ಲ ಕರ್ಕೊಂಡು ಹೋಗ್ತಾ ಇದ್ರು. ಸೊ ಜೆಂಡರ್ ಬಗ್ಗೆ ಎಲ್ಲ ತುಂಬಾ ತಿಳ್ಕೊಂಡೆ. ಇವಾಗ ಸೊಸೈಟಿ ಯಾವ್ದು ಅಕ್ಸೆಪ್ಟ್ ಮಾಡ್ಕೊಳ್ತಾ ಇಲ್ವೋ, ಬಟ್ ಅದ್ ನ್ಯಾಚುರಲ್, ಬಟ್ ಸೊಸೈಟಿ ಅದ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇಲ್ಲ, ಅದನ್ನೆಲ್ಲ ತಿಳ್ಕೊಂಡೆ. ಸೊ ಆಸ್ ಎ ಮುಂಚೆ ಎಲ್ಲ ತುಂಬಾ ಜಜ್ಮೆಂಟಲ್ ಆಗಿ ಇತ್ತು. ಬಟ್ ಯಾವಾಗ ನ್ಯಾಚುರಲ್ ತಿಳ್ಕೊಳ್ತಾ ತಿಳ್ಕೊಳ್ತಾ ಬರ್ತಾ ಇದ್ವೋ ಅವಾಗ ನಾನು ಅನ್ಕೊಂಡೆ ಇಲ್ಲ ನಾವು ಇವಾಗ ಹುಡುಗಿ ಅಂದ್ರೆ ತುಂಬಾ ಸೈಲೆಂಟ್ ಆಗಿ ಇರ್ಬೇಕಂತ ಒಂದು ಕಲ್ಚರ್ ಅಲ್ಲಿ ಬೆಳೆದು. ಸೊ ಇಲ್ಲ ಮಾತಾಡ್ಬೇಕು, ನಮ್ಗೆ ಏನ್ ಬೇಕು ಅದ್ರ ಬಗ್ಗೆ ಮಾತಾಡ್ಬೇಕು. ಸೊ ಆ ರೀತಿ ನಮ್ ರೈಟ್ಸ್ ಬಗ್ಗೆ ಎಲ್ಲ ತಿಳ್ಕೊಂಡೆ. ಸೊ ವೆಲ್ನೆಸ್ ಬಗ್ಗೆ ಸ್ಟಾರ್ಟಿಂಗ್ ಅಲ್ಲಿ ನಮ್ಗೆ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದು ಸೆಲ್ಫ್ ಬಗ್ಗೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ ಕಾಲದಲ್ಲಿ ಯಾರು ನಮ್ಗೆ ನಾವು ಟೈಮ್ ಸ್ಪೆಂಡ್ ಮಾಡಲ್ಲ, ಬೇರೆಯವ್ರಿಗೋಸ್ಕರ ಕೆಲ್ಸದಲ್ಲಿ ಮನೆಯವ್ರಿಗೆ ಆತರ ತುಂಬಾ ಸ್ಪೆಂಡ್ ಮಾಡ್ತೀವಿ, ಬಟ್ ನಮ್ಗೋಸ್ಕರ ನಾವು ಟೈಮ್ ಸ್ಪೆಂಡ್ ಮಾಡಲ್ಲ. ಸೊ ಅದನ್ನೂ ಅಷ್ಟೇ ಸೆಲ್ಫ್ ಬಗ್ಗೆ ತುಂಬಾ ರಿಯಲೈಸ್ ಮಾಡಿದ್ವಿ. ಅದಕ್ಕೆ ಅಸೀಂ ಪ್ರೇಮ್ಜಿ ಸರ್ ಆಗ್ಲಿ ಮತ್ತೆ ಇನ್ನೊಬ್ರು ನಾಲ್ಕರ ರಿಸೋರ್ಸ್ ಪರ್ಸನ್ ಆಗಿ ಕರೆದಿದ್ರು ನಮ್ ಸೆಲ್ಫ್ ನ ಯಾವ ರೀತಿ ಎಕ್ಸ್ಪೋಜರ್ ಮಾಡ್ಬಹುದಂತ. ಸೊ ಆತರ ಕಲಿತಾ ಕಲಿತಾ ವೆಲ್ನೆಸ್ ಅನ್ನೋದನ್ನ ನಾವು ಇವಾಗ ಸ್ಪಾನ್ ಅಲ್ಲಾಗ್ಲಿ ಮತ್ತೆ ಏನೋ ಒಂದು ಬ್ಯೂಟಿ ಪಾರ್ ಅಲ್ಲಾಗ್ಲಿ, ವೆಲ್ನೆಸ್ ಅನ್ನೋದು ಆಚೆ ಕಡೆ ಇರೋದಲ್ಲ, ನಮ್ ವಿತಿನ್ ಸೆಲ್ಫ್ ಒಳಗಡೆಯಿಂದ ಬರೋದು ಅನ್ನೋದನ್ನ ತುಂಬಾ ವಿಷಯನ ತಿಳ್ಕೊಂಡಿದೀವಿ. ಮತ್ತೆ ಇವಾಗ ಬರೀ ವೆಲ್ನೆಸ್ ಅಂದ್ರೆ ಏನೋ ಒಂದು ಆಚೆ ಕಡೆಯಿಂದ ತಂದ್ಬಿಟ್ರೆ ಅದೇ ಅಂತ ಅಲ್ಲ, ಆ ಜಸ್ಟೀಸ್ ಇವಾಗ ಮನೆಯಲ್ಲಿ ಎಲ್ಲಿ ಸಿಗುತ್ತೋ ಅಲ್ಲೂ ಅಷ್ಟೇ ಆ ವೆಲ್ನೆಸ್ ಇರುತ್ತೆ. ಇವಾಗ ಏನೋ ಒಂದ್ 1 ಲಕ್ಷ ಕೊಟ್ಟು ಎಲ್ಲೋ ಒಂದು ಆಚೆ ಹೋಗ್ಬಿಟ್ಟು ಬಂದು ಮೈಂಡ್ ಫ್ರೆಶ್ ಆಗಿದೆ ಅಂತ ಅಂತೀವಿ, ಬಟ್ ಮನೆಯಲ್ಲಿ ಬಂದು ಅದೇ ಜಗಳ ಆಡೋದು, ಅದೇ ಒಂದು ಈಕ್ವಿಟಿ ನಮ್ಗೆ ಇಲ್ಲ ಅಂದ್ರೆ ಆ ವೆಲ್ನೆಸ್ ತುಂಬಾ ವೇಸ್ಟ್ ಅಂತ ಅನ್ಸುತ್ತೆ. ಸೊ ಮನೆಯಲ್ಲೂ ಅಷ್ಟೇ ಇವಾಗ ಈಕ್ವಾಲಿಟಿ ಅನ್ನೋದು ಎಷ್ಟೊಂದು ನಮ್ಮ ಮನೆಯಲ್ಲಿ ತರ್ತಾ ಇದ್ದೀನಿ, ಎಸ್ಪೆಷಲಿ ನಮ್ಮ ಪರ್ಸನಲ್ ಲೈಫ್ ಅಲ್ಲಿ ತುಂಬಾ ಚೇಂಜಸ್ ಆಗಿದೆ. ಮತ್ತೆ ಮೆಂಟರಿಂಗ್ ಬಗ್ಗೆ ಹೇಳ್ಬೇಕಂದ್ರೆ ಎಕ್ಸ್ಪೀರಿಯನ್ಸ್ ಪರ್ಸನಲ್ ಲೈಫ್ ಅಲ್ಲಿ ನಮ್ ಏರಿಯಾ ಆಫ್ ಇಂಟ್ರೆಸ್ಟ್ ಬಗ್ಗೆ ನಮ್ಗೆನೆ ತಿಳಿದಿರಲ್ಲ, ಮತ್ತೆ ನಮ್ಗೆ ಯಾವ್ಯಾವ ಸ್ಕಿಲ್ ಅಲ್ಲಿ ಇಂಟ್ರೆಸ್ಟ್ ಇದೆ ಮತ್ತೆ ಏನೇನ್ ಕಲ್ತಿದೀವಿ ಅಂತಾನು ನಮ್ಗೆನೆ ಅಷ್ಟೊಂದು ನಾವು ಮಾತಾಡ್ತಾ ಮಾತಾಡ್ತಾ ಅವ್ರ ಹತ್ರ ರಿಫ್ಲೆಕ್ಟಿವ್ ಆಗುತ್ತೆ ಅಲ್ವಾ. ಸೊ ಅವಾಗ ನಾವು ತುಂಬಾ ರಿಯಲೈಸ್ ಮಾಡಿದೀವಿ. ಸೊ ಆತರ ಮಾತಾಡ್ತಾ ಮಾತಾಡ್ತಾ ಮಕ್ಳ ಜೊತೆ ನಾನ್ ಕೆಲ್ಸ ಮಾಡ್ಬೇಕಂತ ಆಸೆ ಇತ್ತು, ಬಟ್ ಯಾವ ತರ ಫೀಲ್ಡ್ ಮಕ್ಳ ಜೊತೆ ಕೆಲ್ಸ ಮಾಡ್ಬೇಕಂತ ಗೊತ್ತಿರ್ಲಿಲ್ಲ. ಬಟ್ ಜಾಬ್ಗೆ ಜಾಯಿನ್ ಆಗದ್ ಮೇಲ್ಗಡೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಮಕ್ಳ ಜೊತೆ ಕೆಲ್ಸ ಮಾಡೋದು ತುಂಬಾ ಚೆನ್ನಾಗಿದೆ. ಸೊ ಕಿರಣ ಮೇಡಮ್ ಹೇಳ್ತಾ ಇದ್ರಲ್ವಾ ಕೆಲವೊಂದು ಕೋರ್ಸ್ ಎಲ್ಲ ತುಂಬಾ ಎಕ್ಸ್ಪ್ಲೈಟೇಷನ್ ಆಗ್ತಿದೆ ಅಂತ. ಸೊ ಚಿಲ್ಡ್ರನ್ಸ್ 0 to 6 years ಇದೆ ಅಲ್ವಾ, ಅದು ತುಂಬಾ ತುಂಬಾ ಏನಪ್ಪ ಬೇಸಿಕ್ ಮತ್ತೆ ಫೌಂಡೇಶನ್. ಸೊ ಅದಕ್ಕೆ ಇಂಪಾರ್ಟೆನ್ಸ್ ಕೊಡದೆ ಅಲ್ಲಿ ಒಡ್ತಾ ಬಿದ್ದು ನಾವು ಯೂತ್ ಅಲ್ಲಿ ಹೋಗಿ ತುಂಬಾ ಇವಾಗ ನಿಮ್ಗೆ ಗೊತ್ತಿದೆ ಯೂತ್ ಎಷ್ಟೊಂದು ಫೇಸ್ ಮಾಡ್ತಿದ್ದಾರೆ ಅಂತ ಚಾಲೆಂಜಸ್. ಸೊ ಕಾನ್ಫಿಡೆನ್ಸ್ ಬಿಲ್ಡ್ ಆಗಕ್ಕೆ ಈ 0 to 6 years ಇದೆ ಅಲ್ವಾ ಅದೊಂಥರ ಅಡಿಪಾಯ ಅಂತ ಹೇಳ್ಬೇಕು. ಸೊ ಅವ್ರ ಜೊತೆ ಕೆಲ್ಸ ಮಾಡ್ತಿರೋದು ಮತ್ತೆ ಕಮ್ಯುನಿಟಿ ಜೊತೆ ಕೆಲ್ಸ ಮಾಡ್ತಿರೋದು. ಇವಾಗ ಕೌನ್ಸಿಲಿಂಗ್ ಮಾಡ್ಬಿಟ್ಟು ಯಾಕಿಂತ ಏನಪ್ಪ ಒಂದು ಅಂಗನವಾಡಿ ವರ್ಕರ್ಸ್ ಜೊತೆ ಕೆಲಸ ಮಾಡ್ತಿದ್ವಿ, ಮಕ್ಳ ಜೊತೆ ಕೆಲಸ ಮಾಡ್ತಿದ್ವಿ ಅಂತೆ. ನಾನ್ ಕೌನ್ಸಿಲಿಂಗ್ ಅಂದ್ರೆ ಒಬ್ರಿಗೆ ಕೌನ್ಸಿಲಿಂಗ್ ಕೊಡ್ಬೇಕಂತಾನು ನಾ ಆಸೆ ಪಟ್ಟಿಲ್ಲ. ನಾವು ಏನ್ ಕಲ್ತಿದೀವೋ ಅದನ್ನ ಎಲ್ಲಿ ಎಕ್ಸ್ಪೋಜರ್ ಮಾಡ್ಬೇಕಂತಾನು ತುಂಬಾ ಇವಾಗ ನಾನ್ ಕಲ್ತಿದ್ ಕೌನ್ಸಿಲಿಂಗು ಪ್ಲಸ್ ಇವಾಗ ನಾನು ಅಂಗನವಾಡಿ ವರ್ಕರ್ಸ್ ಗೆ ಟ್ರೈನಿಂಗ್ ಕೊಡ್ತಾ ಇದ್ದೀನಿವ ಅದೂ ಅಷ್ಟೇ, ಎರಡು ಮಿಕ್ಸ್ಅಪ್ ಮಾಡಿನೇ ನಾನು ಅಂಗನವಾಡಿ ಟೀಚರ್ಸ್ ಎಲ್ಲ ಟ್ರೈನಿಂಗ್ ಕೊಡೋದು. ಸೊ ಕೌನ್ಸಿಲಿಂಗ್ ಕೋರ್ಸ್ ನನ್ಗೆ ತುಂಬಾ ಡಿಸಿಷನ್ ಮೇಕಿಂಗ್ ಆಗ್ಲಿ ಮತ್ತೆ ಕ್ರಿಟಿಕಲ್ ಅನಾಲಿಸಿಸ್ ಥಿಂಕಿಂಗ್ ಅಲ್ಲಾಗ್ಲಿ ತುಂಬಾ ಇಂಪ್ರೂವ್ ಆಗಿದ್ದೀನಿ ನನ್ನ ಲೈಫ್ ಅಲ್ಲಿ. ಇಲ್ಲಿ ಟೀಚರ್ಸ್ ನ ನಾವು ಫ್ರೆಂಡ್ಸ್ ತರ ನೋಡ್ತೀವಿ, ಸೊ ನಾವ್ ಯಾವಾಗ ಎಂಜಾಯ್ ಮಾಡ್ತಾ ಫ್ರೀಡಮ್ ಇಂದ ಕಲಿತಾ ಇದೀವೋ ಇನ್ನ ಕಲಿಬೇಕಂತ ಆಸೆ ಇದೆ. ಮತ್ತೆ ಇನ್ನೊಂದು ಹೇಳ್ಬೇಕಂತ ಇದೀನಿ, ಅಲಿಮಿನಿ ಅಂತ 6 ಮಂತ್ ಗೆ ಒಂದ್ಸರಿ ಮಾಡ್ತಾ ಇದ್ವಿ. ಸೊ ಅದನ್ನ ಇವಾಗ ಕೊರೋನಾ ಟೈಮ್ ಇಂದ ಮಾಡಕ್ ಆಗ್ಲಿಲ್ಲ. ಸೊ ಅದನ್ನ ಮಾಡುವಾಗ ನಾವು ನಮ್ಮ ಕೊಲೀಗ್ ಜೊತೆ, ಕೊಲೀಗ್ ಅಂತ ಹೇಳ್ಕೊಳ್ಳಲ್ಲ ನಾವು, ಫ್ರೆಂಡ್ಸ್ ಮತ್ತೆ ಫ್ರೆಂಡ್ಶಿಪ್ ಅಂತಾನೆ ನೋಡ್ತೀವಿ. ಸೊ ನಾವು ಅವ್ರ ಸ್ಕಿಲ್ ಶೇರಿಂಗ್ ಮಾಡೋದ್ರಲ್ಲಾಗ್ಲಿ, ಅವ್ರ ಎಕ್ಸ್ಪೀರಿಯನ್ಸ್ ನ ಶೇರಿಂಗ್ ಮಾಡೋದಾಗ್ಲಿ, ಮತ್ತೆ ಎನ್ವಿಷನ್ ನೆಕ್ಸ್ಟ್ ಇಯರ್ ಗೆ ನಾವು ಯಾವ ತರ ಇಂಪ್ರೂವ್ ಆಗ್ಬೇಕು ಅನ್ನೋದನ್ನ ಎಲ್ಲರ ಜೊತೆ ಶೇರ್ ಮಾಡ್ಕೊಳ್ಳೋದು ತುಂಬಾ ತುಂಬಾ ಚೆನ್ನಾಗಿದೆ ಅಲ್ಲಿ. ಮತ್ತೆ ಯಾವ ತರ ನಮ್ ಫ್ರೆಂಡ್ಸ್ ಗೆ ಆಪರ್ಚುನಿಟೀಸ್ ಶೇರ್ ಮಾಡಬಹುದು ಅದೆಲ್ಲ ಕೂಡ ನಾವು ಅಲುಮ್ನಿ ಮೀಟಿಂಗ್ ಅಲ್ಲಿ ಮಾಡಿದ್ವಿ. ಸೊ ಇದೇ ರೀತಿ ಮೇಡಮ್ ಹೇಳ್ದಂಗೆ ಒಂದು 5 ವರ್ಷ ನಮ್ ಏರಿಯಾ ಆಫ್ ಕರಿಯರ್ ಅಲ್ಲ ಹೆಂಗ್ ಗ್ರೋತ್ ಆಗ್ತಿದೆ. ಸೊ ನಾವು ನಮ್ಗೆ ಏನ್ ಆಸೆ ಅಂತ ಅಂದ್ರೆ, ನಾವು ಸ್ಟೂಡೆಂಟ್ ಆಗಿ ಕಲಿತಾ ಇದ್ವಿ, ಸೊ ಇನ್ನ ಮುಂದೆ ಕಲಿತಾ ಕಲಿತಾ ನಮ್ಮ ಬದುಕು ಕಮ್ಯುನಿಟಿ ಕಾಲೇಜ್ ಗೆ ಏನಾದ್ರೂ ಒಂದು ಕಾಂಟ್ರಿಬ್ಯೂಟ್ ಮಾಡೋದ್ರಾಗ್ಲಾಗ್ಲಿ, ಮತ್ತೇನಾದ್ರೂ ರಿಸೋರ್ಸ್ ಪರ್ಸನ್ ಆಗಿ ಹೋಗೋದ್ರಲ್ಲಾಗ್ಲಿ ತುಂಬಾ ಇಂಟ್ರೆಸ್ಟ್ ಇದೆ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ.
ಎಲ್ರಿಗು ನಮಸ್ತೆ. ಮೊದ್ಲಿಗೆ ಅದೇ ನನ್ನ ಹೆಸರು ನಂಜುಂಡ್ ಸ್ವಾಮಿ ಅಂತೇಳಿ, ಅಂದ್ರೆ ಮೊದ್ಲು ಹೇಳಿದಾಗೆ ಅರಳುಕುಪ್ಪೆ ದೊಡ್ಡಿ ಅಂತ, ಚನ್ನಪಣ್ಣ ತಾಲೂಕು, ರಾಮನಗರ ಜಿಲ್ಲೆ. ನಾನು ಸಮೂಹದಾಗೆ 2015 ಬದುಕು ಕಮ್ಯುನಿಟಿ ಕಾಲೇಜ್ನಲ್ಲಿ ಸುಸ್ಥಿರ ಕೃಷಿ ಕೋರ್ಸ್ಗೆ ನಾನು ಜಾಯ್ನ್ ಆಗಿದ್ದು. ಮೂಲತಃ ನಾವು ಕೃಷಿನೇ ಮಾಡ್ತಾ ಇದ್ದು, ಕೃಷಿ ಫ್ಯಾಮಿಲಿನೇ ಆಗಿದ್ರು ಕೂಡ ನಮ್ಮ ಸರ್ ಒಬ್ಬರ ಗೈಡ್ಲೈನ್ಸ್ ಪ್ರಕಾರ ಅವರು ನನ್ನ ಒಂದ್ ರೀತಿ ವಿಭಿನ್ನವಾದ ಅಥವಾ ಕೃಷಿ ಬಗ್ಗೆ ಒಂದಷ್ಟು ಕ್ಲಾಸ್ ಇದೆ ಅಂತೇಳಿ ಜಾಯಿನ್ ಮಾಡಿದ್ರು. ಆ ಸದ್ಯಕ್ಕೆ ನನಗೆ ಆಲ್ರೆಡಿ ಡಿಗ್ರಿ ಆಪ್ಷನಲ್ ಕನ್ನಡದಲ್ಲಿ BA ಆಗಿತ್ತು. ಅದಾದ್ಮೇಲೆ ಸ್ವಲ್ಪ ಹೋರಾಟಗಳು ಕರ್ನಾಟಕ ಜನಶಕ್ತಿ ಅನ್ನೋ ಕಡೆ ಸ್ವಲ್ಪ ಅಲ್ಲಿ ತೊಡಗಿಸಿಕೊಂಡಿದೆ. ಅದಾದ ನಂತರದಲ್ಲಿ ನಾನು ಸಮೂಹದ ಬದುಕು ಕಮ್ಯುನಿಟಿ ಕಾಲೇಜ್ನಲ್ಲಿ ಸುಸ್ಥಿರ ಕೃಷಿ ಕೋರ್ಸ್ಗೆ 2015 ನಾನು ಜಾಯಿನ್ ಆಗಿದ್ದು. ಬಹುಶಃ ಫಸ್ಟ್ಗೆ ಎಲ್ಲರ ರೀತಿ ನನಗೂ ಕೂಡ ಅದು ಕೇವಲ ಒಂದ್ ರೀತಿ ಆರ್ಗ್ಯಾನಿಕ್ ಅಥವಾ ಪರಿಸರ ಬದ್ಧವಾಗಿ ಬದುಕಬೇಕು ಇವೆಲ್ಲ ಒಂದ್ ರೀತಿ ಹೇಳೋದಿಕ್ ಮಾತ್ರ ಚಂದ, ಮಾಡೋದಿಕ್ ಕಷ್ಟ ಅನ್ನೋ ತರನೇ ಇತ್ತು. ಆದ್ರೆ ಅದು ಕೆಲವು ದಿನಗಳು ಮತ್ತೆ ಸಂವಾದ ಆಗ್ಬೋದು, ಸಂವಾದದ ಜೊತೆಗಿದ್ದಂತ ಸಮೂಹಗಳಾಗ್ಬೋದು, ಮತ್ತೆ ನಾವು ಹೋಗ್ತಿದ್ದಂತ ಪ್ರಾಕ್ಟಿಕಲ್ ಪ್ಲೇಸಸ್ ಗಳಾಗ್ಬೋದು, ಅಮೃತ ಭೂಮಿ ಆಗ್ಬೋದು, ಈ ತರ ಎಲ್ಲ ಸಮುದಾಯಗಳ ಜೊತೆ ಒಡನಾಟ ಇಟ್ಕೊಂಡು ಓಡಾಡ್ತಾ ಬರ್ತಾ ಇರ್ಬೇಕಾದ್ರೆ ಅದಷ್ಟು ಕೂಡ ಇಂಪಾರ್ಟೆಂಟ್. ಮತ್ತೆ ಆ ರೀತಿ ನಮ್ಮ ಜೀವನ ಪದ್ಧತಿಗಳನ್ನ ನಾವು ಚೇಂಜ್ ಮಾಡ್ಕೋಬೇಕು. ಮತ್ತೆ ಆಗ್ಲೇ ಮೇಡಮ್ ಹೇಳಿದಾಗೆ ಸಂವಾದ ಅಥವಾ ಬದುಕು ಕಮ್ಯುನಿಟಿ ಕಾಲೇಜು ಓನ್ಲಿ ಅದು ಒಂದು ಕೆಲಸ ಅಥವಾ ಒಂದು ಕೋರ್ಸು ಅಥವಾ ಒಂದು ಸರ್ಟಿಫಿಕೇಶನ್ ಈ ಪದ್ಧತಿಗಳನ್ನ ಮೀರಿ ಇರುತ್ತೆ ಅಂತ ನನಗೆ ಅನ್ಸುತ್ತೆ. ಮತ್ತೆ ನಮ್ಮ ಜೀವನದಲ್ಲೂ ಕೂಡ ಅದೇ ರೀತಿ ಬದಲಾವಣೆಗಳಾಗಿದೆ. ಯಾಕಂದ್ರೆ ನಾವು ಇಷ್ಟ ಇಷ್ಟ ಒಂದು ಡಿಗ್ರಿ ವರೆಗೂ ಮಾಡಿರೋ ಎಜುಕೇಶನ್ಗೂ ಸಂವಾದ ಬದುಕು ಕಮ್ಯುನಿಟಿಯಲ್ಲಿ ಕೊಟ್ಟಿರೋ ಎಜುಕೇಶನ್ಗೂ ತುಂಬಾ ವ್ಯತ್ಯಾಸಗಳಿದೆ. ಮತ್ತೆ ಜೀವನಕ್ಕೆ ಅಳವಡಿಸ್ಕೊಂಡಿರೋ ತುಂಬಾ ಅಂಶಗಳು ಇವೆ ನನ್ನ ಜೀವನದಲ್ಲಿ. ಹಾಗಾಗಿ ಅದಾದ ನಂತರದಲ್ಲಿ ಒಂದು 6 ಮಂತ್ ಸಂವಾದದ ಜೊತೆಗೆ ಆ ಕೋರ್ಸ್ ಮುಗಿಸಿದ ನಂತರದಲ್ಲಿ ಕೂಡ ಇವತ್ತಿಗೆ ಒಂದು 5 ವರ್ಷ ಏನಾಗಿ ಬಂದಿದೆ. ಅದಾದ ನಂತರ ಕೂಡ ಬದುಕು ಕಮ್ಯುನಿಟಿ ಕಾಲೇಜ್ನಲ್ಲಿ ನಾನು ಅಗ್ರಿಕಲ್ಚರ್ ಲೀಡರ್ಶಿಪ್ ಕೋರ್ಸ್ ಕೂಡ ಮಾಡಿದೆ 2017 ಟೈಮಲ್ಲಿ. 2018 ರಿಸರ್ವ್ ಫಾರ್ ಮೆನ್ ಅನ್ನೋ ಕೋರ್ಸ್ ಕೂಡ ಮಾಡಿದ್ದೆ. ಅದ್ರ ಜೊತೆಗೇನೆ ನಾನು ಒಂದಷ್ಟು ಬದಲಾವಣೆಗಳು ಭೂಮಿಲಿ ತರಬೇಕು ಅನ್ನೋ ಒಂದಷ್ಟು ಆಲೋಚನೆಗಳು ಸಡನ್ಲಿ ಉಟ್ಕೊಂತು, ಮತ್ತೆ ಆರ್ಗಾನಿಕ್ ಮಾಡ್ಬೇಕು, ಕೆಮಿಕಲ್ ಬಿಡಬೇಕು, ಇದೆಲ್ಲ ಇಟ್ಕೊಂತು ಅದೇ ರೀತಿ ಸುಮಾರು ಎಕ್ಸ್ಪೆರಿಮೆಂಟ್ಗಳನ್ನ ನಾನು ಭೂಮಿಲಿ ಮಾಡ್ತಾ ಹೋದೆ. ಸಾಮಾನ್ಯವಾಗಿ ಎಕ್ಸ್ಪೆರಿಮೆಂಟ್ಗಳಲ್ಲಿ ಫೇಲ್ಯೂರ್ಗಳು ಆಯ್ತು, ಸಕ್ಸಸ್ಫುಲ್ ಆಯ್ತು, ಜೊತೆಗೆ ಆರ್ಥಿಕವಾಗಿ ಹೊಡೆತಗಳು ತುಂಬಾ ಬೀಳ್ತು, ಒಂದಷ್ಟು ಫ್ಯಾಮಿಲಿ ಕ್ರಾಶಸ್ಗಳು ಈ ತರ ಎಲ್ಲ ಆಗ್ತಾ ಇತ್ತು. ಆ ಸಂದರ್ಭದಲ್ಲೇ ನಾನು ಮಾರ್ಕೆಟಿಂಗ್ ವಿಷಯವಾಗಿ ಸಂಬಂಧ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ಬೆಂಗಳೂರು ಗ್ರೀನ್ ಪಾತ್ ಅಲ್ಲಿ ಒಂದ್ 2 ವರ್ಷ ವರ್ಕ್ ಮಾಡ್ತಾ ಇದ್ದೆ ಆರ್ಗಾನಿಕ್ ಸ್ಟೇಟ್ ಗ್ರೀನ್ ಪಾತ್ ಅಲ್ಲಿ. ಅದಾದ್ಮೇಲೆ ಒಂದು 6 ಮಂತ್ ಜಯನಗರದಲ್ಲಿ ಮಿಲೆಟ್ ಮಾಮಾ ಅನ್ನೋ ಹೋಟ್ಲಲ್ಲಿ ಕೂಡ ವರ್ಕ್ ಮಾಡ್ತಾ ಇದ್ದೆ. ಅಗೇನ್ ಅಲ್ಲಿ ವರ್ಕ್ ಮಾಡ್ಕೊಂಡು ಕೂಡ ನಾನು ಒಂದು 5 ವರ್ಷದಿಂದ ಊರಲ್ಲಿ ವ್ಯವಸಾಯದಲ್ಲಿ ಒಂದಷ್ಟು ಸುಮಾರು ಆರ್ಗಾನಿಕ್ ಮತ್ತೆ ಪರಿಸರ ಪೂರ್ವಕದ ಪದ್ಧತಿಗಳನ್ನ ಬದಲಾಯಿಸ್ಕೊಂತ ಬಂದೆ. ಅದಾದ್ಮೇಲೆ ಈಗ ಒಂದು 3 ವರ್ಷದಿಂದ ಪೂರ್ಣ ಪ್ರಮಾಣದಲ್ಲಿ ಊರಲ್ಲೇ ಉಳ್ಕೊಂಡಿದ್ದೀನಿ. ಊರಲ್ಲೇ ಉಳ್ಕೊಂಡು ಒಂದು ನನ್ನ ಮುಖ್ಯ ಕೃಷಿಯಲ್ಲಿ ಸುಮಾರು ಬದಲಾವಣೆಗಳು ಮತ್ತೆ ವೈಯಕ್ತಿಕ ಬದಲಾವಣೆಗಳು ತಗೊಳ್ಳೋದಾದ್ರೆ ಒಂದು ಪರಿಸರ ಪೂರಕವಾದ ಕೃಷಿ ಆಗ್ಬೋದು, ಮತ್ತೆ ಮಳೆಯಾಶ್ರಿತ ಕೃಷಿ, ಮತ್ತೆ ಸಾವಯವ ಕೃಷಿ, ಈ ಪದ್ಧತಿಗಳನ್ನ ನಾನು ಕೃಷಿಯಲ್ಲಿ ತುಂಬಾ ಬದಲಾಯಿಸ್ಕೊಂಡಿದ್ದೀನಿ. ಮತ್ತೆ ನಮ್ಮ ಜೊತೆ ಒಂದಷ್ಟು ಕಮ್ಯುನಿಟಿ ಇದ್ರಲ್ಲಿ ಕೂಡ ವರ್ಕ್ ಮಾಡ್ತಾ ಇದ್ದೀನಿ. ಅದಲ್ಲದೆ ನಾನು ವೈಯಕ್ತಿಕವಾಗಿ ಆದ ಬದಲಾವಣೆಗಳು ಹಾಗೆ ಹೇಳಿದಾಗೆ ಕೆಲವು ಕೋರ್ಸ್ ಈಗ ನಮಗೆ ಅಗ್ರಿಕಲ್ಚರ್ ಅಂದ ತಕ್ಷಣ ನಮಗೆ ಬರೀ ಕೃಷಿ ಬಿತ್ತೋದು ಮಾತ್ರ ಹೇಳ್ಕೊಟ್ಟಿರ್ಲಿಲ್ಲ ಅಥವಾ ಅದನ್ನ ಮಾತ್ರ ತಿಳಿಸಿರ್ಲಿಲ್ಲ, ಅದ್ರ ಜೊತೆಗೆ ಜೆಂಡರ್ ಇಶ್ಯೂ ಆಗ್ಬೋದು, ಮತ್ತೆ ಫ್ಯಾಮಿಲಿಗಳ ಜೊತೆ ನಮ್ಮ ಸಂಬಂಧಗಳು ಯಾವ ರೀತಿ ಇರಬೇಕು, ಮತ್ತೆ ಸಮಾಜದಲ್ಲಿ ನಮ್ಮ ಪಾತ್ರಗಳಾಗ್ಬೋದು, ಈ ರೀತಿಯಾದ ಸುಮಾರು ಜವಾಬ್ದಾರಿ, ಒಂದ್ ರೀತಿ ಹೇಳ್ಬೇಕಂದ್ರೆ ಬದುಕು ಕಮ್ಯುನಿಟಿಗಳು ನನಗೆ ಸುಮಾರು ಜವಾಬ್ದಾರಿಗಳು ಜವಾಬ್ದಾರಿಗಳನ್ನ ನಾವು ನಮ್ಗೆ ವಹಿಸಿದೆ ಅಂತ ಅನ್ಸುತ್ತೆ. ಆ ಜವಾಬ್ದಾರಿಗಳು ಮತ್ತೆ ಅದ್ರ ಜೊತೆಗೆ ಜವಾಬ್ದಾರಿಗಳನ್ನ ವಹಿಸಿದೆ, ಆ ಜವಾಬ್ದಾರಿಗಳನ್ನ ನಾವು ಇವತ್ತಿಗೂ ನಡ್ಸ್ಕೊಂಡು ಹೋಗ್ತಾ ಇದೀವಿ ಮತ್ತೆ ಕಲ್ತ್ಕೊಂಡು ಹೋಗ್ತಾ ಇದೀವಿ. ಮತ್ತೆ ನಮ್ಮನ್ನ ನಾವು ನೋಡ್ಕೊಳ್ಳೋದು ಅಥವಾ ಆಗ್ಲೇ ನಾ ಹೇಳ್ದಾಗೆ ನಾ ಆರ್ಗ್ಯಾನಿಕ್ ಅಥವಾ ವಿಭಿನ್ನವಾದ ಕೃಷಿ ಮಾಡಿದಾಗ ಸಮುದಾಯದಲ್ಲಿ ನೋಡೋ ಪದ್ಧತಿಗಳೇ ಬೇರೆ ಇದೆ. ಇದೆಲ್ಲ ಇರಬೇಕಾದ್ರೆ ಅದನ್ನ ಪೂರಕವಾಗಿ ನಮ್ಮನ್ನ ವೈಯಕ್ತಿಕವಾಗಿ ಕೂಡ ನಮ್ಗೆ ಬೇಕಾದ ಒಂದಷ್ಟು ಮೂಲ ವಿಷಯಗಳನ್ನ ತಲುಪಿಸ್ತಾ ಬಂತು. ಇದುವರೆಗೂ ನಾವೇನೊಂದು ಕೃಷಿ ಚಟುವಟಿಕೆ ಆಗ್ಬೋದು, ಮತ್ತೆ ನಮ್ಮ ವೈಯಕ್ತಿಕ ಜೀವನದಲ್ಲಾಗುವ ಒಂದಷ್ಟು ಬದಲಾವಣೆ ಆಗ್ಬೋದು, ಒಂದು ಆರ್ಥಿಕವಾಗಬಹುದು, ಮಾನಸಿಕವಾಗಬಹುದು, ಎಲ್ಲದಕ್ಕೂ ಬ್ಯಾಕ್ ಬೋನ್ ಆಗಿ ಒಂದಷ್ಟು ಸಮುದಾಯ ಮತ್ತೆ ಒಂದಷ್ಟು ವ್ಯಕ್ತಿಗಳು ಇದುವರೆಗೂ ನಮ್ಗೆ ನಿಂತಿದ್ದಾರೆ, ಅದು ಮುಂದೆ ಕೂಡ ನಮ್ ಸಪೋರ್ಟಿವ್ ಹಂಗಾಗಿರುತ್ತೆ. ಅದೇ ಈ ಬದುಕು ಕಲ್ತ ಮೇಲೆ ನಮ್ಮ ಸುಮಾರು ಒಂದಷ್ಟು ಬದಲಾವಣೆಗಳು ಮತ್ತೆ ಆದ ಒಂದಷ್ಟು ಚಾಲೆಂಜಸ್ ಬದಲಾವಣೆಗಳು ಕೆಲವು ಹೇಳೋದಾದ್ರೆ, ನಾವು ಬದುಕಲ್ಲಿ ಪ್ರತಿ ವರ್ಷ ಏನು ಸಸ್ಟೈನಬಲ್ ಅಗ್ರಿಕಲ್ಚರ್ ಕೋರ್ಸ್ ನಡೆಯುತ್ತಲ್ಲ, ಆ ಕೋರ್ಸ್ ನ ಪ್ರತಿ ವರ್ಷದ ವಿದ್ಯಾರ್ಥಿಗಳೆಲ್ಲ ಸೇರಿ ಸುಸ್ಥಿರ ಕೃಷಿ ಬಳಗ ಅಂತೇಳಿ ಒಂದು ಗ್ರೂಪ್ ಮಾಡ್ಕೊಂಡಿದ್ವಿ. ಮಣ್ಮಯಿ ಅಂತೇಳಿ, ಮಣ್ಮಯಿ ಸುಸ್ಥಿರ ಕೃಷಿ ಬಳಗ ಅಂತೇಳಿ ಒಂದು ಗ್ರೂಪ್ ಮಾಡ್ಕೊಂಡಿದ್ವಿ. ಈ ಗ್ರೂಪ್ ನ ಉದ್ದೇಶ ಒಂದು ಫಾರ್ಮರ್ ಇಶ್ಯೂ ಆಗಿ ನಾವು ಫಾರ್ಮರ್ ಇದಾರೆ, ಫಾರ್ಮರ್ ಸಪೋರ್ಟಿವ್ ಆಗೂ ಇದಾರೆ, ಫಾರ್ಮರ್ ರಿಲೇಟೆಡ್ ವರ್ಕ್ ಮಾಡೋರು ಇದಾರೆ, ಎಲ್ಲರೂ ಇದಾರೆ. ಅದರಲ್ಲಿ ಒಂದು ಫಾರ್ಮರ್ ಇಶ್ಯೂ ಆಗಿ ಒಂದು ಭೂಮಿಯಿಂದ ಹಿಡಿದು ಸರ್ಕಾರಿ ನೀತಿ ಮಾರ್ಕೆಟಿಂಗ್ ವರ್ಗೂ ನಾವು ಒಂದಷ್ಟು ಕೆಲಸಗಳು ಮಾಡ್ಬೇಕು ಅಂತೇಳಿ ನಮ್ಮ ಮಣ್ಮಯನ್ನ ಒಂದು ಗ್ರೂಪ್ ನ ನಾವು ಮಾಡ್ಕೊಂಡ್ವಿ. ಬಹುಶಃ ಒಂದು 4-5 ವರ್ಷದಿಂದ ಅದರಲ್ಲೇನೆ ಸುಮಾರು ಬದಲಾವಣೆಗಳನ್ನ ಮಾಡ್ಕೊಂತ ಬರ್ತಾ ಇದೀವಿ. ಉದಾಹರಣೆಗೆ ಫಾರ್ಮರ್ ಅಥವಾ ಭೂಮಿ ಶಿವಾಗಿ ಯಾವುದೇ ಸರ್ಕಾರಿ ವಿರೋಧ ನೀತಿಗಳು ಬಂದರೂ ಕೂಡ ಅದಕ್ಕೆ ಅಪೋಸ್ ಮಾಡ್ತಾ ಇರ್ತೀವಿ. ಮತ್ತೆ ಸೆಕೆಂಡ್ ಭಾಗವಾಗಿ ಮಾರ್ಕೆಟಿಂಗ್ ಇಶ್ಯೂವಾಗಿ ಪ್ರತಿ ವರ್ಷ ಮಾವು, ಎಸ್ಪೆಷಲಿ ಸದ್ಯಕ್ಕೆ ಮಾವು ಮ್ಯಾಂಗೋ ಪ್ಯಾಕಿಂಗ್ ಫೆಸ್ಟಿವಲ್ ಅಂತೇಳಿ ಪ್ರತಿ ವರ್ಷ ಮಾವು ಪ್ಯಾಕಿಂಗ್ ಮಾಡ್ತಿರೋದು. ಅಂದ್ರೆ ನಗರವಾಸಿಗಳು ಒಂದ್ ರೀತಿ ಆನ್ಲೈನ್ ಬುಕ್ ಮಾಡಿ ಒಂದು ದಿನ ಇಡೀ ಫಾರ್ಮರ್ ತೋಟದಲ್ಲಿ ಬಂದು ಕೆಮಿಕಲ್ ಫ್ರೀ ಇರೋ ಮ್ಯಾಂಗೋನ ಒಂದು, ಅದು ಓನ್ಲಿ ಅದು ಮಾರ್ಕೆಟಿಂಗ್ ಮಾತ್ರ ಅಲ್ಲ, ಹಾಗೆ ಹೇಳಿದಾಗೆ ಅವ್ರಿಗೂ ಒಂದು ಆ ರಿಲೇಶನ್ ಬಿಲ್ಡ್ ಆಗ್ಬೇಕು. ಮತ್ತೆ ಏನ್ ಫಾರ್ಮರ್ಗೆ ಏನಿರುತ್ತೆ, ಅವ್ರೇನು ದುಡ್ಡು ಕೊಟ್ಟು ಕೊಂಡ್ಕೊಂತಾರಲ್ವ ಬಿಡು ಅನ್ನೋದಿರ್ಬೋದು, ಕನ್ಸ್ಯೂಮರ್ಗೆ ಏನಿರುತ್ತೆ ನಾವು ಕಾಸು ಕೊಟ್ಟಿರ್ತೀವಲ್ವ ಅನ್ನೋದಿರ್ಬೋದು, ಆ ರೀತಿಯಾದ ಮಾರ್ಕೆಟಿಂಗ್ ಭಾವನೆ ಬಿಟ್ಟು ಒಂದು ಫಾರ್ಮರ್ ಮತ್ತೆ ಕನ್ಸ್ಯೂಮರ್ ಹ್ಯಾಂಡ್ ಅಲ್ಲಿ ಸುಮಾರು ಬದಲಾವಣೆಗಳಾಗ್ಬೇಕು ಅನ್ನೋ ನೆಲೆಗಟ್ಟಲ್ಲಿ ಮಾರ್ಕೆಟ್ ಇಶ್ಯೂ ಆಗಿ ಸುಮಾರು ಮಾಡ್ಕೊಂತ ಬಂದಿದ್ವಿ ಇದುವರೆಗೂ. ಬಟ್ ಈ ವರ್ಷ ನಮ್ಮ ತೋಟದಲ್ಲೇ ಮ್ಯಾಂಗೋ ಪಿಕಿಂಗ್ ಫೆಸ್ಟಿವಲ್ ಆಗ್ಬೇಕಿತ್ತು, ಆ ಕೊರೋನಾದ ಸಮಸ್ಯೆ ಇದ್ದಿದ್ರಿಂದ ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡಿ ಅದೇ ವಿಷಯವಾಗಿ ಇಟ್ಕೊಂಡೆ ನಾವು ನಮ್ಮ ತೋಟದಲ್ಲೇ ಬೆಳೆದಂತ ಸಾವಯವ ಮಾವುಗಳನ್ನ ನಮ್ಮ ಮಣ್ಮಯಿ ಬಳಗದ ಕಡೆಯಿಂದಾನೆ ಬೆಂಗಳೂರಿನಲ್ಲಿ ಆನ್ಲೈನ್ ಕೊಡೋದ್ರ ಮೂಲಕ ತುಂಬಾ ಒಳ್ಳೆ ರಿವ್ಯೂನ ಕ್ರಿಯೇಟ್ ಮಾಡ್ಕೊಂಡಿದೀವಿ. ಈ ತರ ಒಂದಷ್ಟು ಬದಲಾವಣೆಗಳು ವೈಯಕ್ತಿಕವಾಗಿ ಸಮೂಹವಾಗಿ ನನಗಂತೂ ತುಂಬಾ ಎಫೆಕ್ಟಿವ್ ಆಗಿ ಆಗಿದೆ. ಜೊತೆಗೆ ಈಗ ನಾವು ಒಬ್ಬರೇ ಕೂಡ ಎಲ್ಲೂ ಹೋಗಕ್ಕೆ ಅಥವಾ ಒಬ್ಬರೇ ಇದೀವಿ ಅಂತ ನಮ್ಗೆ ಯಾವತ್ತು ಅನ್ಸಿಲ್ಲ. ಒಂದು ನಮ್ಮ ಜೊತೆ ಓದ್ದ ವಿದ್ಯಾರ್ಥಿಗಳಾಗ್ಬೋದು, ನಮ್ಗೆ ಕಲ್ಸ್ಕೊಂಡ ಟೀಚರ್ ಆಗ್ಬೋದು, ಮತ್ತೆ ಈಗ ಬದುಕು ಕಮ್ಯುನಿಟಿ ಕಾಲೇಜು ನಮಗೆ ಕಾಲೇಜು ಜೊತೆಗೆ ಹಲವಾರು, ಉದಾಹರಣೆಗೆ ನಾನು ಅಗ್ರಿಕಲ್ಚರ್ ಜೊತೆಗೆ ಒಂದ್ ರೀತಿ ಸುಮಾರು ಥಿಯೇಟರ್ ಕಡೆ ಇಂಟ್ರೆಸ್ಟ್ ಆಗ್ಬೋದು, ಮತ್ತೆ ಒಂದಷ್ಟು ಪರಿಸರವಾದದ ಕಡೆ ಇಂಟ್ರೆಸ್ಟ್ ಆಗ್ಬೋದು, ಮತ್ತೆ ಒಂದು ಸ್ವಲ್ಪ ಹಿಂದುಳಿದ ವರ್ಗನ ನಾವು ನೋಡ್ತಿದ್ದ ಪರಿಕಲ್ಪನೆ ಹೇಗೆ, ಅದನ್ನ ಯಾಕೆ ಬದಲಾಯಿಸ್ಕೊಬೇಕು, ಮತ್ತೆ ಯಾವುದು ಒಳ್ಳೇದು ಯಾವುದು ಬ್ಯೂಟಿ, ಈ ತರದಾದ ಸಮಾಜದಲ್ಲಿ ಇದ್ದಂತ ಹಲವಾರು ಧೋರಣೆಗಳು ನಮ್ಮ ಮನಸ್ಸಿನಲ್ಲಿ ಅಥವಾ ನಮ್ಮ ಹಳ್ಳಿ ಸಮಾಜದಲ್ಲಿ ಕಟ್ಕೊಟ್ಟಿದ್ದಂತ ಪರಿಕಲ್ಪನೆಗಳು ಅವನ್ನೆಲ್ಲ ಸ್ವಲ್ಪ ಒಡೆಯುತ್ತಾ ನಾವು ಅದನ್ನ ಜೀವನಕ್ಕೆ ಅಳವಡಿಸ್ಕೊಳ್ತಾ ಹೋಗೋದಿಕ್ಕೆ ಒಂದು ಬುನಾದಿ ಯಾಕೆ ಕೊಡ್ತಂತ ಅನ್ಸುತ್ತೆ. ಇವತ್ತಿಗೂ ಅದನ್ನ ನಾವು ಕಲ್ತ್ಕೊಂತ ಹೋಗ್ತಾ ಇದೀವಿ, ಮತ್ತೆ ನಮ್ಮ ಜೊತೆಗೆ ಒಂದಷ್ಟು ಕಮ್ಯುನಿಟಿಗೂ ಕಲಿಸ್ತಾ ಹೋಗ್ತಾ ಇದೀವಿ. ಇವಾಗ್ಲೂ ಕೂಡ ಸಂವಾದದ ಒಂದು ಸಂವಾದದ ಜೊತೆಗೆ ನಾನು ಕೂಡ ಒಂದು ನಮ್ಮ ಭಾಗದಲ್ಲಿ ಒಂದು 15 ಜನ ಯುವ ಸಮುದಾಯವನ್ನ ಕೃಷಿಯಲ್ಲಿ ಒಂದು ಸಾವಯವ ಕೃಷಿ ಮತ್ತೆ ಅವರ ಜೀವನ ಪದ್ಧತಿ ಬದಲಾಯಿಸ್ಕೊಳ್ಳೋತರ ಬದುಕು ಬೇಸಾಯ ಪಾಠ ಶಾಲೆ ಅಂತೇಳಿ ಒಂದು ಗ್ರೂಪ್ ಮಾಡ್ಕೊಂಡು ಊರಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಹಾಗೆ ಹೇಳಿದಾಗೆ ಹಳ್ಳಿಗಳಲ್ಲಿ ಒಂದ್ ರೀತಿ ವೃದ್ಧಾಶ್ರಮ ಆಗ್ತಾ ಇರುವಂತ ಹಳ್ಳಿಗಳಲ್ಲಿ ನಮ್ಮೂರ್ನಲ್ಲೇ ಒಂದು 5-6 ಜನ ಲೇಡೀಸ್ ನ ನಾವು ಸೇರಿಸ್ಕೊಂಡು ಮಾವು ಸೀಸನ್ನು ಮತ್ತೆ ಮಾವು ಏತರವಾಗಿ ಮಾವು ಮತ್ತೆ ಹಲಸು ಮತ್ತೆ ನಾನು ಮೂಲ ನಾವು ಬೆಳೀತಿದ್ದಂತ ಸಿರಿಧಾನ್ಯಗಳನ್ನ ಬೆಳ್ಕೊಂತಾ ಇರ್ತೀವಿ. ಅದನ್ನ ಮೌಲ್ಯವರ್ಧನೆ ಮಾಡ್ಕೊಂಡ ಅದನ್ನ ನಾವು ನೇರ ಮಾರುಕಟ್ಟೆಗೆ ತಗೊಂಡೋಗುವ ಅದನ್ನು ಕೂಡ ಮಾರ್ಕೆಟಿಂಗ್ ಮಾಡ್ಕೊತಾ ಇದ್ವಿ. ಅದ್ರ ಜೊತೆಗೆ ಆಗ್ಲೇ ಹೇಳಿದಾಗೆ ಸುಮಾರು ಸಮುದಾಯಗಳನ್ನ ಸಾವಯವ ಪದ್ಧತಿಗೆ ಬದಲಾಯಿಸುವ ಒಂದಷ್ಟು ಪ್ರಯತ್ನಗಳು ಮಾಡ್ತಾ ಇದ್ವಿ, ಆಗ್ತಾ ಇದೆ ಅಂತ ನನಗನ್ಸುತ್ತೆ. ಗೊತ್ತಿಲ್ಲ, ಇನ್ನ ನನಗನ್ಸಿ ಒಂದಷ್ಟು ಹೇಳ್ಕೊಂಡೆ, ಇನ್ನೇನಾದ್ರು ಇದ್ರೆ ಕೇಳಿ.
Thank you, Pavitra and Anjanaswamy, for sharing your experience with us. Thank you all for joining in. We will meet again in the next episode of CCYC Awaaz.